ಪರಂ ತಾಪತ್ರಯೋನ್ ಮೂಲನೇ ಗಾಂಭೀರ್ಯೇಚತ ಸಿಂಧುರಾಜಮಮಿತಂ ಭಾಷ್ಯಂ ಯದಾಶ್ಯಾಂಬುಜಾತ್ ಆವಿರ್ಭೂತಮಂದಬೋಧ ಭಗವತ್ ಪಾದಾನ್ ಪ್ರಪದ್ಯೇ ತತಾನ್ ಶ್ರೀಮಧ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಭೋ ನಿಧಯೋಮಲಾಯೇ ಕೃಪಾಲವಃ ಪಂಕಜನಾಭತೀರ್ಥಾಃ ಕೃಪಾಲವಸ್ಯಾನ್ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣ ಸದ್ಗಿರಿಪಾತ ಸಂಗಿ ವ್ಯಾಖ್ಯಾನಿನಾಥ ದಲಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥ ಮೃಗರಾಜಮಹಂ ನಮಾಮಿ ಅಥೈತತ್ ಕೃಪಯಾ ಬ್ರಹ್ಮಸೂತ್ರ ಭಾಷ್ಯಂ ಯಥಾಮತಿ ವ್ಯಾಕುರ್ವೇ ಶ್ರೀಮದಾನಂದ ತೀರ್ಥಾರ್ಯ ಮುಖ ನಿಸ್ಸೃತಂ ಗಂಗಾ ಸಂಗೈರಣೈರ್ಮಧ್ಯಂ ರಥ್ಯಾದ್ಭಿರ್ಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರುರ್ಗಿರಃ ಓಂ ಓಂ ಅಥಾತೋರ್ಮ ಜಿಜ್ಞಾಸಾ ಓಂ ಓಂ ಪಾಶುಪತ ಪಕ್ಷ ಪಪಾಕರೋತಿ ಓಂ ಪತ್ಯುರಸಾಮಂಜ ಸ್ಯಾತ್ ಓಂ ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾ. ಇದರಲ್ಲಿ ಪತ್ಯು ಅಸಾಮಂಜಸ್ಯ, ಪತ್ಯು ಅಂದರೆ ಪಶುಪತಿ ರುದ್ರದೇವರು ಜಗಜ್ಜನ್ಮಾಧಿಕಾರಣರಲ್ಲ, ಅದಕ್ಕೆ ಅಸಾಮಂಜಸ್ಯಾತ್ ಅವರಲ್ಲಿ ಜಗತ್ತಿನ ನಿರ್ಮಾಣಾದಿಗಳನ್ನು ಮಾಡಬೇಕಾದ್ರೆ ಇದು ಸಾಮಂಜಸ್ಯ ಅಂತ ಇರಬೇಕು, ಗುಣಪೂರ್ಣತ್ವ ದೋಷ ದೂರತ್ವ ಅಂತಿರಬೇಕು, ಅದಿಲ್ಲ. ಆದ್ದರಿಂದ ಅವರೇನಲ್ಲ, ಅವರು ಜಗತ್ ಕಾರಣರಲ್ಲ ಅಂದರೆ ಸರ್ವೋತ್ತಮರಲ್ಲ ಅಂತ ಅರ್ಥ. ಅದಕ್ಕೇನು ಆಧಾರಗಳು ಅಂದರೆ ಯಂ ಕಾಮಯೇತ್, ಅದಕ್ಕೆ ಸೂತ್ರ, ಅದಕ್ಕೆ ಭಾಷ್ಯ. ಯಂ ಕಾಮಯೇ ತಂ ತಮ್ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುವೇಧಾಂ. ಮಹಾಲಕ್ಷ್ಮಿ ಹೇಳ್ತಿರ್ತಾರೆ, ರುದ್ರದೇವರು ನಾನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದ ಮೇಲೆ ಅವರಿಗೆ ಸರ್ವ ಸೃಷ್ಟಿಕರ್ತೃತ್ವ ಬರಲಿಲ್ಲ, ಯಾಕೆ ಅವರೇ ಇನ್ನೊಬ್ಬರಿಂದ ಸೃಷ್ಟರಾದವರು ಅಂದ ಮೇಲೆ ಸರ್ವ ಸೃಷ್ಟಿಕರ್ತೃತ್ವ ಬರಲಿಲ್ಲ. ಜೊತೆಗೆ ಅಹಂ ರುದ್ರಾಯ ಸದರಾತನೋಮಿ ಬ್ರಹ್ಮದ್ವಿಷೇ ಶರವೇ ಹಂತ ವಾವು, ರುದ್ರದೇವರ ಮೇಲೆ ಸರಸ್ವನ್ನು ಎಳಿತೇನೆ ಅಂತ ಮಹಾಲಕ್ಷ್ಮಿ ಹೇಳುತ್ತಾರೆ. ಅಸ್ಯ ದೇವಸ್ಯ ಮೇಷುಷೋ ವಯಾ ವಿಷ್ಣುರೇಶಸ್ಯ ಪ್ರಹೃತೇ ಹವಿರ್ಭಿಹಿ. ಮತ್ತೆ ರುದ್ರದೇವರು ವಿಷ್ಣುವಿನ ಅನುಗ್ರಹದಿಂದ ಪದವಿ ಪಡೆದಿದ್ದಾರೆ ಮೊದಲ ಅನೇಕ ಮಾತುಗಳು ಉಂಟು. ವಿದೋಹಿ ರುದ್ರ ವಿದೇಹಿ ರುದ್ರೋ ರುದ್ರಿಯಂ ಮಹಿತ್ವಂ, ರುದ್ರದೇವರಿಗೆ ರುದ್ರಿಯಂ ಮಹಿತ್ವಂ, ಆ ರುದ್ರ ಪದವಿ ಬಂದಿದ್ದು ಮಹಿತ್ವಂ ಅಂತ ಮಹಿಮೆ ಬಂದಿದ್ದು ವಿಷ್ಣುವಿನಿಂದ. ಯಾಶಿಷ್ಠಂ ವರ್ತಿ ಅಶ್ವಿನಾವಿರಾವತ್, ಆದರೆ ಅಶ್ವಿನಿ ದೇವತೆಗಳೇ ನೀವು ಸಹ ರುದ್ರದೇವರನ್ನೇ ಆರಾಧನೆ ಮಾಡಿ ಅಂತ ಹೇಳಿ, ವಿಷ್ಣುವನ್ನೇ ಆರಾಧನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಈಶಾನೋ ನ ಅಗ್ನಿಶೋಮೌ, ಇದರ ಸ್ಪಷ್ಟ ಹೇಳ್ತಾರೆ. ಏಕೋ ನಾರಾಯಣ ಆಸೀತ್, ಆಸೀತ್ ಉದಾರ ಗುಣ ಬಾರಿಸಿದ ಪ್ರಮೇಯ ನಾರಾಯಣ, ಸೃಷ್ಟಿಯ ಪ್ರಾರಂಭದಲ್ಲಿ ಇದ್ದಿದ್ದ ನಾರಾಯಣ ಒಬ್ಬನೇ ಅಂತ ಹೇಳಿದ ಮೇಲೆ ರುದ್ರಾದಿ ಬ್ರಹ್ಮರುದ್ರಾದಿ ದೇವತೆಗಳಿಗೆ ಸರ್ವೋತ್ತಮತ್ವ ಪ್ರಸಕ್ತಿ ಬರಲಿಲ್ಲ ಅಂತ ಹೇಳಿದರು. ಆಸೀನ್ ನ ಬ್ರಹ್ಮ ನೇಶಾನೋ ನಾಗ್ನಿ ಶೋಮೋ ವಿಧಿ ಇತ್ಯಾದಿ ಶ್ರುತೇಹೇ ಪಾರತಂತ್ರೇಣ ಅಸಮಂಜಸತ್ವಾತ್ ನ ಪಶುಪತಿ ಈಶ್ವರೋ ಜಗತ್ಕರ್ತ. ಆದ್ದರಿಂದ ಪಶುಪತಿ ಅಂದರೆ ಈಶ್ವರ, ಜಗತ್ಕರ್ತ ನ ಜಗಸೃಷ್ಟಿಕರ್ತ ಬದಲಾದ ಗುಣಗಳನ್ನು ಹೊಂದಿಲ್ಲ. ಅಧಿಕರಣಾರ್ಥಂ ತರಿಸೇತಿ ಪಾಶುಪತಿ ಇತಿ, ಅದಕ್ಕೆ ಅಧಿಕಾರ ಬರೀತಾರೆ. ಅಧಿಕರಣಾರ್ಥಂ ತರಿಸೇಯತಿ, ಏನು ಅಧಿಕರಣದ ಅರ್ಥ ಏನು? ಪಾಶುಪತ ಪಕ್ಷಂ ಅಪಾಕರೋತಿ, ಪಾಶುಪತ ಪಥದ ನಿರಾಕರಣೆ ಅಧಿಕರಣದ ಮುಖ್ಯವಾದ ವಿಷಯ. ಅವೈದಿಕ ಪಾಷಂಡ್ಯ ಸಮಯ ನಿರಾಸಾನಂತರಂ ವೈದಿಕಾಭಾಸಾಹ ನಿರಸನೀಯಾಹ. ಮೊದಲು ಅವೈದಿಕಗಳಾದರು, ಆಮೇಲೆ ವೇದ ಸುಮ್ಮನೆ ಒಪ್ಪಿದವರಾದರು. ವೈದಿಕ ಆಭಾಸರು ಅಂತಿದ್ದಾರೆ. ವೈದಿಕ ಆಭಾಸರು ಅಂದ್ರೆ ಏನು? ಬ್ರಾಹ್ಮಣಾಭಾಸ, ಬ್ರಾಹ್ಮಣನಂತೆ ಕಾಣುತ್ತಾನೆ ಬ್ರಾಹ್ಮಣನಲ್ಲ, ವೈದಿಕರಂತೆ ಕಾಣುತ್ತಾರೆ ವೈದಿಕರಲ್ಲ, ಅಂಥವ್ರನ್ನ ಖಂಡನೆ ಮಾಡ್ತಾ ಇದ್ದಾರೆ. ತೇಜ ಪಾಶುಪತ ಶಾಕ್ತೇಯ ಸೌರ ಸ್ಕಾಂದ ಗಣಪತಃ, ಎಷ್ಟರ ಅಂಥವರು ಅಂದ್ರೆ ಪಾಶುಪತರು, ಶಾಕ್ತರು, ಆಮೇಲೆ ಸೌರರು, ಸ್ಕಾಂದರು, ಗಣಪತರು, ಷಣ್ಮತಗಳು ಅಂತ ಕರೀತಾರೆ. ಪಾಶುಪತ ಮತ, ಶಾಕ್ತ ಮತ, ಸೌರ ಮತ, ಸ್ಕಾಂದ ಮತ, ಗಣಪತ, ವೈಷ್ಣವ ಮತ, ವೈಷ್ಣವ ಮತ ಸೇರಿ ಆರು. ವೈಷ್ಣವ ಮತ ನಮ್ಮದೇ ಆದ್ದರಿಂದ ಹೇಳುವ ಕಾರಣ ಇಲ್ಲ, ಉಳಿದ ಐದನ್ನು ಖಂಡನೆ ಮಾಡಬೇಕೀಗ. ತೇಷು ಪಾಶುಪತಶ್ಚೈವ ಪ್ರಾಬಲ್ಯಾತ್ ತನ್ಮತಂ ಆದೌ ದುಷ್ಯತೆ ಇತಿ ಭಾವ. ಇಷ್ಟರಲ್ಲೂ ಹೆಚ್ಚು ಪಾಪ್ಯುಲರ್ ಆಗಿರೋ ಮತ ಯಾವುದು ಅಂದರೆ ಪಾಶುಪತಿ ಮತ. ಇವತ್ತು ಕಾಶಿ ರಾಮೇಶ್ವರ ಮೊದಲಾದ ಮುಖ್ಯ ಮುಖ್ಯ ಸ್ಥಳಗಳಲ್ಲಿ ವಿಷ್ಣುವಿನ ವಿಗ್ರಹಗಳ ಜೊತೆಗಿರೋದು ಯಾರದು? ರುದ್ರದೇವರದೇನೆ. ಆದ್ದರಿಂದ ಸ್ಕಂದಾದಿಗಳು ಒಂದೊಂದು ಕಡೆ ಲಿಮಿಟ್ ಆಗ್ತಾರೆ. ತಮಿಳುನಾಡಿಗೆ ಸ್ಕಂದ, ಇವಾಗ ಮಹಾರಾಷ್ಟ್ರಕ್ಕೆ ಗಣೇಶ, ಈಗೆಲ್ಲ ಒಂದೊಂದು ಕಡೆ ದುರ್ಗಾದೇವಿ ಶಕ್ತರೆಲ್ಲ ಬಂಗಾಳದೊಳಗೆ, ಈಗೆಲ್ಲ ಲಿಮಿಟ್ ಆಗ್ತಾ ಹೋಗ್ತಾರೆ. ಆದರೆ ಶಿವ ಮತ್ತು ವಿಷ್ಣು ಮಾತ್ರ ಎಲ್ಲ ಕಡೆ ಕಾಣತಕ್ಕಂಥವ್ರು. ಅದರಲ್ಲಿ ವಿಷ್ಣುವನ್ನು ಬಿಟ್ಟಾದ ಮೇಲೆ ಶಿವನ ದೇವಸ್ಥಾನಗಳ ಸಂಖ್ಯೆ ಭಾರಿ ಜಾಸ್ತಿ ಇದೆ, ಆದ್ದರಿಂದಾಗಿ ಶಿವನಿಗೆ ಪ್ರಾಬಲ್ಯ ಇದೆ ಅಂತಾಯ್ತು. ಅದಕ್ಕೋಸ್ಕರ ಬದಲು ಅದನ್ನು ಖಂಡ ಮಾಡಿಬಿಡ್ತಾರೆ. ಅದೇ ಮಹಾಬಲ್ಲ ನಿಬರ್ಹಣ ನ್ಯಾಯ, ಪ್ರಧಾನ ಬಲ್ಲ ನಿಬರ್ಹಣ ನ್ಯಾಯ, ಪ್ರಧಾನವಾದ ಸೋಲಿಸಿದ ಮೇಲೆ ಉಳಿದ ಮಲ್ಲರೆಲ್ಲ ಕೂಡ ಸೋತಂತೆ ಲೆಕ್ಕ. ಅದಕ್ಕೆ ಹೇಳುತ್ತಿದ್ದಾರೆ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮಾನ ಈಶಾನಃ ಇತ್ಯಾದಿಗಳಲ್ಲಿ ಬಂದಿದೆ. ಈಗ ಹೇಳ್ತಾರೆ, ತೇಜ ತೇಷು ಪಾಶುಪತಶೈವ ಪ್ರಾಬಲ್ಯಾತ್ ತನ್ಮತಂ ಆದೌ ದುಶ್ಯತೆ ಇತಿ ಭಾವಃ. ಅತ್ರ ಹರೇಹೇ ಜಗತ್ಕರ್ತೃತ್ವೇ ಪಾಶುಪತವತ ವಿರೋಧ ಪರಿಹಾರಾತ್ ಅಸ್ತಿ ಶಾಸ್ತ್ರಾದಿ ಸಂಗತಿ. ಅತ್ರ ಈ ಅಧಿಕರಣದಲ್ಲಿ ಹರೇಹೇ ಶ್ರೀಹರಿಯ ಜಗತ್ಕರ್ತೃತ್ವೇ ಜಗತ್ಕರ್ತೃತ್ವ ಅನ್ನೋ ವಿಷಯದೊಳಗೆ ಪಾಶುಪತ ವಿರೋಧ ಪರಿಹಾರ ಪಾಶುಪತ ಪಥದ ವಿರೋಧವನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಶಾಸ್ತ್ರಾದಿ ಸಂಗತಿ ಅಸ್ತಿ ಶಾಸ್ತ್ರಾದಿ ಸಂಗತಿ ಇದೆ. ಇವತ್ತು ಯಾವುದೇ ಸಾಧು ಸಂತರು ಯಾರ್ಯಾರು ಹಣೆಯಲ್ಲಿ ಬೀಚಿ ಹಚ್ಚಿಬಿಟ್ಟಿರ್ತಾರೆ. ಸೊ ಶೈವರಿಗೆ ಅದು ನಿದರ್ಶನ. ಅದು ಲಾಂಛನಗಳಲ್ಲೂ ಕೂಡ ಈ ಸಿನಿಮಾ ನಾಟಕ ಈ ಟಿ ವಿಗೆ ವೇಳೆ ಕೂಡ ಹೆಚ್ಚಾರ ಋಷಿಮುನಿಗಳನ್ನು ಏನು ಹಾಕ್ಬಿಡ್ತಾರೆ, ಅವರು ವಿಭೂತಿ ಹಾಕ್ಬಿಡ್ತಾರೆ. ಅಂದ್ರೆ ಶೈವರ ಪ್ರಾಬಲ್ಯಕ್ಕೆ ನಿದರ್ಶನ ಅದಿಷ್ಟು ಕೂಡ. ಅದಕ್ಕೆ ಅವರ ಖಂಡನೆ ಮಾಡೋದ್ರೊಳಗೆ ಮುಖ್ಯ ತಾತ್ಪರ್ಯ ಇದೆ. ವಿಷ್ಣೋಹೋ ಜಗತ್ಕಾರಣತ್ವ ವಿಷಯ ತತ್ ವಿಷ್ಣೋಹೋ ಜಗತ್ಕಾರಣತ್ವ ವಿಷಯ. ವಿಷ್ಣುವಿನ ಜಗತ್ಕಾರಣತ್ವವೇ ಇದರಲ್ಲಿ ವಿಷಯ. ಇಡೀ ಬ್ರಹ್ಮಸೂತ್ರದಲ್ಲಿ ವಿಷಯನೇ ಅದು ಮುಖ್ಯವಾಗಿ, ಇದರಲ್ಲೂ ಅದೇನೆ ಅದು. ಈ ಪ್ರಶ್ನೆ ಏನೀಗ, ತಸ್ಯ ಪಾಶುಪತ ವಿರೋಧ ವಿರೋಧೇ ಅದಾರ್ಢ್ಯಂ ಸ್ಯಾತ್. ಪಾಶುಪತ ಮತ ವಿರೋಧ ಬಂದಾಗ ಸ್ವಲ್ಪ ತಾರ್ಢ್ಯ ಬರ ತಪ್ಪೇ ಬಿಡತ್ತೆ. ಅವ್ರು ಹಾಗೆ ಹೇಳ್ತಾರೆ ಹೀಗೆ ಹೇಳ್ತೇವೆ ಸಂಶಯ ಬರತ್ತೆ. ತ ನಿರಾಕರ್ತವ್ಯಮೇವಾ, ಅದಕ್ಕೆ ನಿರಾಕರಣ ಮಾಡಲೇಬೇಕಾಗಿದೆ. ತದ್ ವಿಷ್ಣೋಹೋ ಜಗತ್ಕಾರಣತ್ವ ವಿಷಯ, ವಿಷ್ಣುವಿನ ಜಗತ್ಕಾರಣತ್ವವೇ ವಿಷಯ. ಯುಕ್ತಂ ಅಯುಕ್ತಂ ವಾ ಇತಿ ಸಂದೇಹ, ಯುಕ್ತವೋ ಅಯುಕ್ತವೋ ಅನ್ನೋದು ಸಂದೇಹ. ಸಮಯ ವಿಪ್ರತಿಪತ್ತಿ ಸಂದೇಹ ಬೀಜಂ, ಸಮಯ ವಿಪ್ರತಿಪತ್ತಿ ಎರಡು ಮತಗಳಲ್ಲಿರತಕ್ಕಂಥ ವಿರೋಧವೇ ಭಿನ್ನಾಭಿಪ್ರಾಯವೇ ಸಂದೇಹಕ್ಕೆ ಬೀಜ. ನಾ ಯುಕ್ತಮಿತಿ ಪೂರ್ವಪಕ್ಷ, ಯುಕ್ತ ಅಲ್ಲ ಅಂತ ಪೂರ್ವಪಕ್ಷ ಸಹಜವಾಗಿ ಏನು ವಾದ ಮಾಡ್ತಾನೆ, ವಿಷ್ಣು ಹರ್ವತ್ತವತ್ತ ಯುಕ್ತ ಅಲ್ಲ, ಪಾಶುಪತವತ್ತವೇ ಯುಕ್ತ ಅಂತ ಹೇಳ್ತಾನೆ. ಯಾತಕ್ಕೆ ಪಶುಪತಿ ಖಲು ಸಾರ್ವಜ್ಞಾದಿ ಗುಣಶಾಲಿ ಮಾಯಾಮುಪಾದಾನೀಕೃತ್ಯ ಹರಿ ಹಿರಣ್ಯ ಗರ್ಭಾದಿ ಜಗದುತ್ಪತ್ತಿಯಾದಿ ಕರೋತಿ. ಅವ್ರ ಮತ ಇದು. ಪಶುಪತಿ ಖಲು ಪಶುಪತಿಯಾದ ವಿಷ್ಣು ಶಿವನಾದರೋ ಸಾರ್ವಜ್ಞಾದಿ ಗುಣಶಾಲಿ, ಸಾರ್ವಜ್ಞವಾದ ಗುಣಗಳನ್ನು ಹೊಂದಿದ್ದಾರೆ. ಮಾಯಾಮುಪಾದಾನೀಕೃತ್ಯ ಮಾಯೆಯನ್ನು ಉಪಾದಾನವನ್ನು ಮಾಡಿಕೊಂಡು ಹರಿ ಹಿರಣ್ಯ ಗರ್ಭಾದಿ ಜಗದುತ್ಪತ್ತಿಯಾದಿ ಕರೋತಿ. ವಿಷ್ಣು ಬ್ರಹ್ಮ ಮೊದಲಾದವರಿಂದ ಕೂಡಿದ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ, ವಿಷ್ಣುನು ಸೇರಿ ಎಲ್ಲರೂ ಸೃಷ್ಟಿ ಮಾಡಿ ಹಾಕ್ಬಿಡ್ತಾರೆ. ಅವ್ರ ವಾದ ಇವತ್ತಿಗೂ ಹಾಗೆ ಹೇಳೋದು ಕರೋತಿ ಹೇಳ್ತಾರೆ. ಏನು ಪ್ರಮಾಣ ಅಂತ ಹೇಳ್ತಾರೆ, ಹೇಳಿದ್ರೆ ಒಂದು ಗುಣ, ಒಂದು ಮುಖ್ಯ ಕಾರಣ ಹೇಳಿದ್ರೆ. ಈಗ ಪಶುಪತಿ ಏಕಲು ಸರ್ವಜ್ಞಾದಿ ಗುಣಶಾಲಿ, ಸರ್ವಜ್ಞಾದಿ ಗುಣಗಳಿದೆ ಅವರಲ್ಲಿ. ಏಕೋ ರುದ್ರೋ ನ ದ್ವಿತೀಯ ಯತಸ್ಥೇ ಶ್ವೇತಾಶ್ವತರು ಏಕೋ ರುದ್ರೋ ಏನು ಯಾಕೆ ತಂದ್ರು ಅಂತ ಕೇಳಿದ್ರೆ, ಬ್ರಹ್ಮ ಸಾಮಾನ್ಯವಾಗಿ ಮಹಾಮಹಾ ದೊಡ್ಡ ದೊಡ್ಡ ಬರ ಕೊಡೋದೆಲ್ಲ ಯಾರು, ಬ್ರಹ್ಮದೇವರು. ಸೊ ಅವರು ಭಾರಿ ದೊಡ್ಡವರು ಅನಿಸುತ್ತಲ್ಲ, ಸೊ ಅವ್ರನ್ನ ಸೇರಿಸ್ಕೊಂಡ್ಬಿಟ್ರೆ ಸಂತೆ ಇಲ್ಲ, ಹೊರದೇಶ ಹೊರಪ್ರದ ಅವರಾಗಿಬಿಟ್ರೆ ಸಂತೆ ಇಲ್ಲ ಅಂತ ವಾದ. ಅವ್ರಿಗೆ ಬ್ರಹ್ಮದೇವರು ಭಾರಿ ಪಾಪ್ಯುಲರ್ ಆಗಿರೋದು ಯಾವ್ದ್ರ ಮೂಲಕ, ವರ ಕೊಡೋದ್ರೊಳಗೆ. ಯಾವೇ ದೈತ್ಯ ಬಂದ್ರು ಯಾರು ವರ ಇದ್ರೆ ಭಾರಿ ಕಷ್ಟ ಎದುರಿಸೋದು ಅವ್ರನ್ನ, ಬ್ರಹ್ಮದೇವರು ವರ ಇದ್ದು ಬಿಟ್ರೆ ಅವ್ರಿಗೆ ಅನ್ಬೀಟಬಲ್ ಆಗಿಬಿಡ್ತಾರೆ. ಅದಕ್ಕಾಗಿ ಬ್ರಹ್ಮದೇವರು ಪ್ರಾಶಸ್ತ್ಯ ಇದೆ ಅಂತ ಆಯ್ತಲ್ಲ. ಈಗ ಮತ್ತೆ ಬ್ರಹ್ಮದೇವರು ಮತ್ತೆ ರುದ್ರದೇವರನ್ನ ಆರಾಧನೆ ಮಾಡೋ ದೈತ್ಯರ ಸಂಖ್ಯೆ ಎಷ್ಟಿದೆಯೋ, ಬ್ರಹ್ಮದೇವರ ಆರಾಧನೆ ಮಾಡೋ ದೈತ್ಯರ ಸಂಖ್ಯೆ ಸ್ವಲ್ಪ ಜಾಸ್ತಿನೇ ಇದೆ ಪುರಾಣ ಪುಣ್ಯಕಥೆಗಳಲ್ಲಿ. ಆದ್ರೆ ಅವ್ರನ್ನ ಸೇರಿಸಬೇಕು, ಇಲ್ಲವರೇನಾಗುತ್ತೆ, ಆಗಲಿ ಬಿಡಿ ಶಿವ ಸರ್ವೋತ್ತಮ ಅಲ್ಲ, ಬ್ರಹ್ಮದೇವರಾಗಲಿ ಅಂತಂದು ಬಿಟ್ರೆ ಕಷ್ಟ. ಬ್ರಹ್ಮನೂ ಆಗಬಾರದು ಶಿವನೂ ಆಗಬಾರದು. ಇನ್ನೊಂದು ಸ್ವಾರಸ್ಯ, ಬ್ರಹ್ಮದೇವರು ಹಿಂದೆ ಏನಾಗಿದ್ದವರು, ವಾಯುದೇವರು. ಬ್ರಹ್ಮದೇವರು ಶ್ರೇಷ್ಠ ಒಪ್ಕೊಂಡ್ಬಿಟ್ರೆ ಏನಾಗುತ್ತೆ, ಆಗ ವಾಯು ಜೀವತ್ವ ಒಪ್ಕೋಬೇಕಾಗುತ್ತೆ. ಅದನ್ನು ಸೇರಿಸ್ಬಿಟ್ರೆ ಇಬ್ಬರು ಇಬ್ಬರು ಹರಿ ಬ್ರಹ್ಮ ಇಬ್ಬರು ಸೇರಿಸ್ಬಿಟ್ರೆ ವಾಯು ವಿಷ್ಣು ಸರ್ವೋತ್ತಮತ್ವನು ಹೋಯ್ತು, ವಾಯು ಜೀವೋತ್ತಮತ್ವನು ಹೋಯ್ತು. ಅದಕ್ಕಾಗಿ ಸೇರಿಸಿ ಮಾತಾಡ್ತಾರೆ, ಅದು ಬಹಳ ಮುಖ್ಯ. ಇಲ್ಲ ಇಲ್ಲ, ಒಳ್ಳೆ ಶ್ಲೋಕ, ಪುರಾಣ ಶ್ಲೋಕ, ಸರಿಯಾಗಿರೋ ಶ್ಲೋಕ, ಒಳ್ಳೆ ಕಾವ್ಯ ಶಾಸ್ತ್ರ ಎರಡೇ ಇದೆ ಅದರಲ್ಲಿ. ಯಾ ಕುಂತೆ ನೃಷ್ಯ ಅರ್ಹಾರದ ಬಳ, ಯಾ ಶುಭ್ರ ವಸ್ತ್ರಾನ್ವಿತ, ಯಾ ವೀಣ ವರದಂಡ ಪಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿ ದೇವೈ ಸದಾ ಪೂಜಿತ. ಪೂಜಿತ ಅಂತಷ್ಟ ಗಾಬರಿ ಆಗಬೇಕಾಗಿಲ್ಲ, ಆದ್ರೆ ಆದೃತರಾದವರು ಅಂತ ಅರ್ಥ. ಸಭಾ ಪೂಜೆ ಅಂತ ಕರೀತಾರೆ, ಸಭಾ ಅಂದ್ರೆ ಗೌರವ ಕೊಡೋದು ಅಷ್ಟೇ ಅರ್ಥನೇ ಹೊರತು ಅದಕ್ಕೆ ಪೂಜೆ ಮಾಡ್ತಾರೆ, ಷೋಡಶ ವಿಚಾರ ಪೂಜೆ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಗೊತ್ತಾಯ್ತಾ? ಮತ್ತೆ ಈಗ ಹಾಕೋದು ಸುಮ್ ಸುಮ್ನೆ ಏನೇನಿಲ್ಲ, ಅದಕ್ಕದಕ್ಕೆ ಏನೇನು ಸದ್ವೈತಿಕ ಅರ್ಥಾತ್ ಸಂಬಂಧ ಇಲ್ಲ. ಸುಮ್ನೆ ಏನ್ ಹೇಳ್ಬೇಕು, ಇವ್ರ ಹಬ್ಬಪ್ಪ ಅಂದ್ರೆ ಸರಸ್ವತಿ ಸರ್ವತೋಳು ಅಂತ ಹೇಳ್ಬೇಕಷ್ಟೇ. ಯಾಕೆ ಬ್ರಹ್ಮ ಅಚ್ಯುತ ಶಂಕರ ಪ್ರಭೃತಿ ಸುರೈಹಿ ಸದಾ ಸೇವಿತ ಸಾಮಾಂಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ. ಭಾರಿ ಒಳ್ಳೆ ಶ್ಲೋಕ, ಕಾವ್ಯ ಎಲ್ಲ ಇದೆ ಅದರಲ್ಲಿ. ಯಾ ಪುರಾಣ ಶ್ಲೋಕ ಆಕ್ಚುಲಿ, ಯಾ ಕುಂದ ಇಂದು ತುಷಾರ ಹಾರ ದವಳ. ಬೆಳ್ಳಗಿದ್ದಾರೆ ಸರಸ್ವತಿ ಹಾಗೆ ಅಂದ್ರೆ ಕುಂದ ಇಂದು ತುಷಾರ, ಕುಂದ ಅಂದ್ರೆ ಜಾಜಿ ಹೂವು, ಇಂದು ಅಂದ್ರೆ ಚಂದ್ರ, ತುಷಾರ ಅಂದ್ರೆ ಹಿಮ. ಆ ರೀತಿ ಬೆಳಗಿದ್ದಾರೆ. ಮೂರು ದೃಷ್ಟಾಂತ ಕೊಟ್ಟಿಗೇನೆ. ಕುಂದೆ ಎಂದು ಹಾರ ತುಷಾರ ಹಾರಧವಳ, ಯಾ ಶುಭ್ರ ವಸ್ತ್ರಾನ್ವಿತ, ಒಳ್ಳೆ ಶುಭ್ರವಾಗಿರ್ತಕ್ಕಂಥ ಬಿಳಿ ವಸ್ತ್ರ ಗೊತ್ತಾಯ್ತಾ. ಯಾ ಶ್ವೇತ, ಯಾ ವೀಣಾ ವರದಂಡ ಬಂಡಿತ ಕರ. ವೀಣಾ ವರ, ಒಂದ್ ಕೈಲಿ ವೀಣಾ ಒಂದ್ ಕಡೆ ವರದ ಹಸ್ತ. ಬಂಡಿತ ಕರ, ಯಾ ಶ್ವೇತ ಪದ್ಮಾಸನ, ಅಲ್ಲೂ ಕೂಡ ಪದ್ಮ ಕೂಡ ಬಿಳಿ ಕಮಲ. ಮತ್ತೆ ಬಹಳಷ್ಟು ಹೆಚ್ಚು ಕೆಂಪು ಕಮಲ ಹೇಳಿದ್ರೆ ಸರಸ್ವತಿ ಬಿಳಿ ಕಮಲದ ಮೇಲೆ ಕೂತಿದ್ದಾರೆ. ಯಾ ಬ್ರಹ್ಮ ಅಚ್ಯುತ ಶಂಕರ ಪ್ರಭೃತಿ ಸುರೈಹಿ ಸದಾ ಸೇವಿತ. ಬ್ರಹ್ಮ ಪೂಜಿತ ಅಂತ ಒಂದು ಪಾಠ, ಸೇವಿತ ಅಂತ ಇನ್ನೊಂದು ಪಾಠ, ಗೊತ್ತಾಯ್ತಾ. ಎರಡು ಪಾಠದಲ್ಲೂ ಸರಿನೇ. ಬ್ರಹ್ಮ ಅಚ್ಯುತ ಶಂಕರ ಅಂತ ಗೌರವಿಸಲ್ಪಡ್ತಾರೆ. ಸ್ವಾಮಿಗಳು ಗೌರವ ಕೊಡ್ತಾರೆ, ಅವ್ರು ದೊಡ್ಡವರು ದೊಡ್ಡವರ ಗೌರವ ಕೊಡ್ತಾರೆ ಎಂಬ ಮಾತಿಗೆ ಈ ರೀತಿ ಗೌರವ ಅಲ್ಲ, ಮನ್ನಣೆ ಕೊಡೋದಷ್ಟೇ. ಅದು ಏನು ದೋಷ ಇಲ್ಲ. ಮತ್ತೆ ರಾಮದೇವ ಆಚಾರ್ಯ ನಿರ್ಣಯದಲ್ಲಿ ಬರೀತಾರೆ, ಬ್ರಹ್ಮ ರಾಮದೇವರು ಪಟ್ಟಾಭಿಷಿಕ್ತರಾದ ಮೇಲೆ ಶತ್ರುಘ್ನ ಮೊದಲಾದವರು ಪೂಜೆ ಮಾಡಿಬಿಟ್ರು ಅಂತ ಹೇಳ್ಬಿಡ್ತಾರೆ. ನಿರ್ಣಯದಲ್ಲೇ ಬರ್ತದೆ. ಪೂಜೆ ಮಾಡೋದ್ರ ಏನರ್ಥ? ಅದಕ್ಕೆ ಗೌರವ ಕೊಡೋದು ಅಂತ ಅರ್ಥ. ಅವರವರ ಯೋಗ್ಯತೆಗೆ ಗೌರವ ಕೊಟ್ಬಿಟ್ರೆ ಪೂಜೆ ಅಂತ ಹೇಳ್ತಾರೆ ಅದಕ್ಕೆ. ಅದೇನು ಗಾಬರಿ ಆಗ ಏನು ತಪ್ಪಿಲ್ಲ ಅದರಲ್ಲಿ, ಗೊತ್ತಾಯ್ತಾ. ಅದೇನರ್ಥ? ಗೌರವಿಸಲ್ಪಡ್ತಾಳೆ ಅಂದ್ರೆ ಬ್ರಹ್ಮಾದಿ ವಿಷ್ಣು ಗೌರವಿಸ್ತಾನೆ ಮಗಳು ಅಂತ ಹೇಳಿ, ಮಗಳನ್ನ ಬಾರಮ್ಮ ಅಂತ ಕರೆದ್ರೆ ಗೌರವ ಅಲ್ವಾ? ಸತೀದೇವಿ ಏನ್ ಮಾಡಿದ್ರು? ನನಗೆ ಗೌರವ ಕೊಡಲಿಲ್ಲ, ಸಿಟ್ಟಾಗಲಿಲ್ಲ. ಆ ಥರ ಡ್ಯೂ ರೆಸ್ಪೆಕ್ಟ್ ಅಷ್ಟೇ. ರೆಸ್ಪೆಕ್ಟ್ ಏನರ್ಥ? ಡ್ಯೂ ರೆಸ್ಪೆಕ್ಟ್ ಇಸ್ ಗೌರವ. ಅಷ್ಟು ಕೊಡ್ತಾರೆ. ಮಗಳು ಅಂತ ನಾನು ಕೊಡ್ತಾರೆ, ಹೆಂಡತಿ ಅಂತ ಇವ್ರು ಕೊಡ್ತಾರೆ, ತಾಯಿ ಅಂತ ಇರ್ತಾರೆ ಇವ್ರು ಕೊಡ್ತಾರೆ. ಮೂರು ತಲೆಗೆ ಅಚ್ಯುತ ಬ್ರಹ್ಮ ಅಚ್ಯುತ ಶಂಕರ ಮೂರು ಜನ ಸೇರಿದ್ರಿಂದ ಏನು ಯೋಚನೆ ಇಲ್ಲ. ಏನ್ ಹೇಳ್ತಾರಲ್ಲ ಅದು ಎಲ್ಲ ಬಿಟ್ಟು ಅಂಬರಣೆ ಒಬ್ಬ ಯಾರು ಋಷಿಕುಮಾರಿ ಆಕೆ, ಆಕೆ ಶೋಧನೆ ಮಾಡ್ತಿದ್ದಾಳೆ. ಇದರಲ್ಲೆಲ್ಲ ಬರೋದೆಲ್ಲ ವಿಷ್ಣು ಸರ್ವೋತ್ತಮತ್ವ ಏನಲ್ಲ, ಶಿವಸರ್ವ ಯಾವುದು ಪ್ರಶ್ನೆ ಇಲ್ಲ ಅದರೊಳಗೆ. ಯಾರೋ ಋಷಿ ತನ್ನ ಒಬ್ಬ ಋಷಿಯ ಮಗಳು ಅವಳು, ಅಂಬರಣಿ ಅಂತ ಹೆಸರು. ಅವಳು ತನ್ನ ಮಹಿಮೆ ಹೇಳ್ಕೊತಿದ್ದಾಳೆ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ವಿಷ್ಣು ಮಹಿಮೆ ಅವೆಲ್ಲ ತನಗೆ ಹೋಗೋದಿಲ್ಲ ಅವರಿಗೆ, ಆದ್ರಿಂದ ತಮ್ಮ ಮಹಿಮೆ ಹೇಳ್ಕೊತಾರೆ ಅಂತ ಅಷ್ಟೇ. ನಾವ್ ಹೇಳ್ತೀವಿ ಅವರಲ್ಲ ಅಂತಾರೆ, ಯಾರೋ ಒಬ್ಬ ಋಷಿಕನ್ಯೆ ಅಂತ ಹೇಳಿ. ಅದಕ್ಕೆ ಕೇಳ್ತೀವಿ, ಎದ್ದು ತೋರಿಸಿ ಎಲ್ಲ ರೀತಿ ರೆಕಾರ್ಡ್ ಇದ್ರೆ ತೋರಿಸ್ರಪ್ಪ, ಅಂಬರಣಿ ಮಹಾಲಕ್ಷ್ಮಿ ಅಂತ ಆಧಾರ ಇದೆ. ಋಷಿಕುಮಾರಿ ಸುಮ್ಮನೆ ಬರದಾಕಿ ಬಿಡ್ತಾರೆ. ಅದು ಆಧಾರ ಕೊಟ್ಟು ಬರೀಬೇಕಾಗಿಲ್ಲ. ಅವ್ರು ಏನ್ ಭಾಷ್ಯ ಬರೀತಾರೋ ಅರ್ಥ ಇಲ್ಲ, ಬಟ್ ಸುಮ್ಮನೆ ಬರೀತಾರೆ. ನಮ್ಮಲ್ಲಿ ಹಾಗಲ್ಲ, ಏನು ಬರೋ ತಕ್ಷಣ ಏನ್ ಕೊಡ್ತಾರೋ ಅದಕ್ಕೆ ಆಧಾರ ಕೊಡ್ತಾರೆ. ಅದು ಪ್ರಾಮಾಣಿಕವಾದದ್ದು. ಸುಮ್ಮನೆ ಇದೇ ಬೆಂಗಳೂರಲ್ಲಿ ನಮ್ದು ಅಂತ ಹೇಳೋದು, ಆಧಾರ ಇಲ್ಲ ಮಣ್ಣಿಲ್ಲ, ಎಲ್ಲ ಎಕ್ಸ್ಟೆನ್ಷನ್ ನಮ್ದೇ ಅಂತ ಹೇಳಿಬಿಟ್ರೆ ಕೇಳೋರ್ಯಾರು? ಅದಕ್ಕೆ ಆಧಾರ ದೊಡ್ಡದಾನೆ ತೋರಿಸ್ಬೇಕು ನೀವು. ಅದ ಆಧಾರ ಕೊಡದೆ ಮಾತಾಡಿದ್ರೆ ಏನ್ ಬೇಕಾದ್ರೆ ಹೇಳೋದು. ಇದೆಯಲ್ಲ ಋಗ್ಭಾಷ್ಯ, ಇದೆಯಲ್ಲ ಆಚಾರ್ಯರದು ಋಗ್ಭಾಷ್ಯ. ಯಾವುದಕ್ಕೆ? ಅಯ್ಯೋ ಬೇಕಾದಷ್ಟಿದೆ. ಇದನ್ನೇ ತಮ್ಮ ರುದ್ರಪರ ಅರ್ಥ ಮಾಡ್ತಾರೆ. ಬ್ರಹ್ಮಸೂತ್ರ ಭಾಷ್ಯ ಪೂರ್ತಿ ರುದ್ರಪರ ಮಾಡ್ತಾರೆ. ಶ್ರೀಕರ ಭಾಷ್ಯ ಅಂತಿದೆ, ಶ್ರೀಕಂಠ ಭಾಷ್ಯ ಅಂತಿದೆ, ಅದೆಲ್ಲ ರುದ್ರದೇವರ ಅರ್ಥ ಮಾಡಿ. ಕೆಲವು ಒಂದು ಗುಂಪು ವೇದ ಒಪ್ಪದೇ ಇಲ್ಲ, ಅವರು ಬ್ರಹ್ಮಸೂತ್ರನ ಒಪ್ಪದಿಲ್ಲ. ಇನ್ನೊಂದು ಗುಂಪು ಒಪ್ಪಿ ಎಲ್ಲ ರುದ್ರಪರ ಅರ್ಥ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ರುದ್ರಪ ವೇದ ಒಪ್ಪದೇವರ ಸಂಖ್ಯೆ ಜಾಸ್ತಿ, ಅವರಲ್ಲಿ ಅವೈದಿಕರ ಸಂಖ್ಯೆ ಜಾಸ್ತಿ, ವೈದಿಕರ ಸಂಖ್ಯೆ ಕಡಿಮೆ. ಆದರೂ ಕೂಡ ಇದ್ದಾರೆ, ಇಲ್ಲ ಅಂತಲ್ಲ. ಈಗ ಹೇಳ್ತಾರೆ, ಮಾಯಾ ಉಪಾದಾನೀಕೃತ್ಯ ಹರೈ ಹರಿ ಹಿರಣ್ಯ ಗರ್ಭಾದಿ ಜಗದುತ್ಪತ್ತಿಯಾದಿ ಕರೋತಿ ತಥಾ ಶ್ರುತಿ ಸ್ಮೃತಯ ಅಸ್ಮಿನ್ನರ್ಥೇ ಭವಂತಿ. ಬೇಕಾ ಶ್ರುತಿಗಳಿವೆ, ಸ್ಮೃತಿಗಳಿವೆ ಈ ವಿಷಯದೊಳಗೆ ಅಂತ ಹೇಳ್ತಾರೆ. ತಥಾ ಚ ಕಾ ವಾರ್ತಾ ಹರೇರ್ ಜಗತ್ ಕಾರಣತ್ವಶ್ಯ. ಹರಿ ಹಿರಣ್ಯಾದಿಗಳನ್ನ ರುದ್ರದೇವರೇ ಸೃಷ್ಟಿ ಮಾಡಬೇಕಾದ್ರೆ ಇನ್ನ ವಿಷ್ಣುವಿಗೆ ಜಗತ್ ಕಾರಣತ್ವ ಎಲ್ಲಿ ಬರುತ್ತೆ? ಕಾ ವಾರ್ತಾ ವಿಷಯ ಎತ್ ಕೂಡ ಎತ್ತಾಗಿಲ್ಲ, ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಲಕ್ಷಣ ಸೂತ್ರ ಯುಕ್ತ ಮಿತಿ ಪ್ರಾಪ್ತೆ ಸಿದ್ಧಾಂತೆಯ ಸೂತ್ರ ಉಪನ್ಯಸ್ಯ ವ್ಯಾಚಷ್ಟೆ. ಆದ್ರಿಂದ ಜನ್ಮಾದ್ಯಸ್ಯತ ಅಂತ ವಿಷ್ಣುವಿಗೆ ಲಕ್ಷಣ ಹೇಳಿದ್ದಾರೆ, ಸರಿಯಲ್ಲ. ಯಾರಿಗೆ ಅಪ್ಲೈ ಆಗಬೇಕದು? ಶಿವನಿಗೆ ಅಂತ ಅವರ ವಾದ. ಪತ್ಯುರೀತಿ ಅದಕ್ಕೆ ಉತ್ತರ, ನಾ ಪತ್ಯುಹು ಅಗ್ನಿಜನ ಪ್ರಸಿದ್ಧ ಈಶ್ವರಸ್ಯ ಪಶುಪತೇಹೇ ಜಗತ್ ಕಾರಣತ್ವ ಯುಕ್ತಂ. ಸರಿಯಲ್ಲ, ಪತ್ಯುಹು ಅಂದ್ರೆ ಪಶುಪತೇಹೇ ಶಿವಸ್ಯ ಅಗ್ನಿಜನ ಪ್ರಸಿದ್ಧ ಈಶ್ವರಸ್ಯ. ಇಲ್ಲಿ ಈಶ್ವರ ನಿಜವಾದ ಈಶ್ವರ ಅಂದ್ರೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ, ಈಶ್ವರೋ ವಿಕ್ರಮೀ ಧನ್ವಿ. ಆ ವಿಷ್ಣು ಈಶ್ವರ ಅಲ್ಲ, ಅಗ್ನಿಜನ ಪ್ರತೀತ ಈಶ್ವರ. ಅಗ್ನಿಜನರಿಗೆ ಈಶ್ವರ ಅಂದ್ರೆ ಏನಂತ ಅರ್ಥ ಆಗುತ್ತೆ? ರುದ್ರದೇವರು ಅಂತ ಅರ್ಥ. ಅಂತ ರುದ್ರದೇವರಿಗೆ ಆ ಪಶುಪತಿಗೆ ಜಗತ್ ಕಾರಣತ್ವ ನಯುಕ್ತ, ಜಗತ್ ಕಾರಣತ್ವ ಕೂಡ ಸಾಧ್ಯತೆ ಇಲ್ವೇ ಇಲ್ಲ. ಯಾಕೆ? ಅವರ ಅಸಾಮಂಜಸ್ಯ ಇದೆ. ಏನ್ ಅಸಾಮಂಜಸ್ಯ ಅಂದ್ರೆ, ಪಾರತಂತ್ರ್ಯ ಜನನ ಮರಣಾದಿ ದೋಷಿತ್ವೇನ ಶ್ರುತತ್ವ. ಪಾರತಂತ್ರ್ಯ ಇದೆ, ಅವ್ರು ಸ್ವತಂತ್ರರೇ ಅಲ್ಲ. ಫಸ್ಟ್ ಅವರು ಸ್ವತಂತ್ರ ಅಲ್ಲದವರು ಸರ್ವ ಜಗತ್ಕರ್ತರು ಹಾಗಾಗ್ತಾರೆ. ಜನನ ಅವ್ರಿಗೂ ಹುಟ್ಟಿದೆ, ಮರಣ ಅವರಿಗೆ ಸಾವಿದೆ, ಮೊದಲಾದ ದೋಷ ಇರೋದ್ರಿಂದ ಅದು ಎಲ್ಲೋ ಇದೆ ಅಲ್ಲ. ಶ್ರುತತ್ವ ಶ್ರುತಿಯಲ್ಲಿ ಬಂದಿದೆ ದೋಷಗಳೆಲ್ಲ. ಶ್ರುತಿಯಲ್ಲೇ ರುದ್ರದೇವರಲ್ಲಿ ಸಾರ್ವಜ್ಞಾದಿ ಗುಣಗಳಿಲ್ಲ ಅಂತ ಹೇಳಿದ ಮೇಲೆ ಗುಣಪೂರ್ಣತ್ವ ಹೋಯ್ತು, ದೋಷ ದೂರತ್ವನೂ ಹೋಯ್ತು. ಎಲ್ಲಾ ಗುಣಗಳು ಇಲ್ಲ, ಗುಣಪೂರ್ಣತ್ವ ಇಲ್ಲ, ಕೆಲವು ದೋಷಗಳಿದೆ, ದೋಷ ದೂರತ್ವ ಇಲ್ಲ. ವಿಷ್ಣುವಿನಲ್ಲಿ ಏನಿದೆ? ಗುಣಪೂರ್ಣಂ ದೋಷವರ್ಜಿತಂ ಎರಡಿದೆ. ಆದ್ರಿಂದ ಪಾಶುಪತ ಮತ ಸರಿಯಲ್ಲ. ಬರೀ ಬಾಯಲ್ಲಿ ಮಾತಾಡಲ್ಲ, ಶ್ರುತತ್ವ ಅದು ಇಂಪಾರ್ಟೆಂಟ್. ನಹಿ ಸಕಲ ಕಾರಣಸ್ಯ ದೋಷಿತ್ವಂ ಯುಕ್ತವಿತಿ ಭಾವ. ಸಕಲ ಕಾರಣ ಅಂತ ಹೇಳೋರಿಗೆ ದೋಷ ಇರಬಾರದು. ರುದ್ರದೇವರ ದೋಷ ಇರೋದ್ರಿಂದ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಸಕಲ ಕಾರಣರಾಗ್ಲಿಕ್ಕೆ ಸಾಧ್ಯ ಎಲ್ಲ ಸರಿ ಇಟ್ಟುಕೊಂಡು ಉತ್ತರ ಹಾಕೊಡ್ಬೇಕು ಅಂತ ಗೊತ್ತಾಗತ್ತೆ. ಮೊದಲನೇ ಕಾರಣ ಏನಿದೆ, ಸೋರೋದೀತ್, ಹುಟ್ಟಿರ್ಲಿಕ್ಕೆ ಏನಾದರೂ ಹತ್ರವ್ರು, ಅಲ್ಲಿಂದ ಮುಗಿತು, ಅಲ್ಲಿಂದ ದೋಷಗಳು ಶುರುವಾದವು. ಅಂದಮೇಲೆ ಏನರ್ಥ, ಅವರು ಸರ್ವ ಸೃಷ್ಟಿಕರ್ತ, ಒಂದು ಕಡೆ ಸೃಷ್ಟಿಕರ್ತ ಒಪ್ಪೋಣ, ಎಲ್ಲ ಸೃಷ್ಟಿಕರ್ತಾರಲ್ಲ, ಆಫೀಸ್ ಹೆಡ್ ಬೇರೆ, ಹೋಲ್ ಡಿಪಾರ್ಟ್ಮೆಂಟ್ ಹೆಡ್ ಬೇರೆ, ಎಂಟೈರ್ ಇದ್ರ ಕಂಟ್ರೋಲ್ ಮಾಡೋ ಮಿನಿಸ್ಟ್ರೇ ಬೇರೆ, ಆ ಥರ ಇದ್ದಾಗ ತಾರತಮ್ಯದಲ್ಲಿ ಒಪ್ಪೋಣ. ಆದರೆ ಸ್ವಾತಂತ್ರ್ಯನ ಸೃಷ್ಟಿಕರ್ತೃತ್ವಾದಿಗಳು ವಿಷ್ಣುವಿಗೆ ಆಗಿದೆಯಲ್ಲ, ಹಾಗೆ ಶಿವನಿಗಿಲ್ಲ. ನಹಿ ಸಕಲ ಕಾರಣಸ್ಯ ದೋಷಿತ್ವ ಯುಕ್ತವಿತಿ ಭಾವ. ಬ್ರಹ್ಮದ್ವಿಷೇ ಚತುರ್ಮುಖಸ್ಯ ಪಂಚಮಮುಖ ಕ್ಷೇತ್ರೆ. ಕೆಲವು ಅರ್ಥ ಇದಕ್ಕೀಗ. ಅಲ್ಲಿ ಬ್ರಹ್ಮದ್ವಿಷೆ, ರುದ್ರದೇವರು ಬ್ರಹ್ಮದೇವರು ದ್ವೇಷ ಮಾಡಿದ್ರು, ಮಹಾಲಕ್ಷ್ಮಿ ನೋಡಿದ್ರು, ಹೊರಳಿದಕ್ಕೆ ಎಂತ ಬಾಣ ತೆಗೆದ್ರು ಅಂತ ಅಂಬರೇಳಿ ಸೂಕ್ತ ಹೇಳ್ತದೆ. ಬ್ರಹ್ಮದ್ವೇಷಿ ಅಂದ್ರೆ ಏನರ್ಥ, ಇಲ್ಲಿ ತಮಾಷೆ ಗೊತ್ತಾ, ರುದ್ರದೇವರು ಏನ್ ಮಾಡಿದ್ರು, ಬ್ರಹ್ಮದೇವರು ದ್ವೇಷ ಮಾಡಿದ್ರು. ಶೇವರು ಏನಾಗ್ಬಿಟ್ರು, ಬ್ರಹ್ಮದ್ವೇಷಗಳಾಗ್ಬಿಟ್ಟು, ಅವರೇ ಮಾಡಿದ್ದಾರೆ, ನಾವು ಬ್ರಹ್ಮದ್ವೇಷ ಮಾಡಬೇಕು ಅಂತ ಹೇಳಿಬಿಟ್ಟು ಭಯಂಕರ ಬ್ರಹ್ಮದ್ವೇಷ ಮಾಡ್ತಾರೆ. ಬ್ರಹ್ಮದ್ವೇಷೇ ಚತುರ್ಮುಖಸ್ಯ ಪಂಚಮ ಮುಖ ಕ್ಷೇತ್ರೇ ಶರವೇ ಹಿಂಸನಶೀಲಾಯ. ಪಂಚ ಐದು ಮುಖ ಇರ್ತದೆ ಬ್ರಹ್ಮದೇವರಿಗೆ ಮೊದಲು, ಐದನೇ ಮುಖನೇ ಇವರು ಕತ್ತರಿಸಿಬಿಡ್ತಾರೆ. ಅದಕ್ಕೆ ಬ್ರಹ್ಮದ್ವೇಷ, ಬ್ರಹ್ಮಹತ್ಯಾ ದೋಷ ಬಂತು ಅವರಿಗೆ. ಬ್ರಹ್ಮದ್ವೇಷೇ ಬ್ರಹ್ಮಹತ್ಯಾ ದೋಷ ಬೇರೆ ಬಂತು. ನಹಿ ಸಕಲ ಜಗತ್ ಶರವೇ ಹಿಂಸನಶೀಲಾಯ. ಶರವೇ ಹಿಂಸನ ಕಾರ್ಯ ಮಾಡಿದ ಅವರ ಮೇಲೆ ಸಾಕ್ಷಾತ್ ಲಕ್ಷ್ಮೀದೇವಿ ಹೊಡಿಲಕ್ಕೆ ಬಾಳ ತೋಲಕ್ಕೆ ಅಂತ ಹೊರಟರು, ಓಡ್ಲಕ್ಕೆ ಶುರು ಮಾಡಿದ್ರು. ಆಮೇಲೆ ಅವರು ಹಂತವೈ ಹಂತುಮೇವ ಅದು ಭೀಷಣಾದ್ಯರ್ಥವಿತಿ ಭಾವ. ಅದು ವೇದದ ಮಂತ್ರಗಳಿಗೆ ಅರ್ಥ ರೀತಿ ಬೇರೆ, ಶರವೇ ಅಂತಿದೆ, ಹಂತ ಹಂತವಾ ಅಂತಿದೆ. ಹಂತವ ಅಂದ್ರೆ ಹಂತುಮ್ಯೇವ ಅಂತ ಅರ್ಥ. ಕೊಲ್ಲಕ್ಕೋಸ್ಕರನೇ ಏನ್ ಮಾಡಿದ್ದೇನೆ ಬಾಳ ಹೇಳಿದ್ದೇನೆ. ತಸ್ಯ ಸಮಂತಾತ್ ಈಶಸ್ಯ ಅಭಿಶೇಷ ಅಭೀಷ್ಟ ಸೇಚಕಸ್ಯ ವಿಷ್ಣುರ್ದೇವಸ್ಯ ಹವಿರ್ಭಿಹಿ ಪ್ರಭರಣೇ ಕೃತೆ. ವಿಷ್ಣುವಿಗೆ ಹವಿಸ್ಸನ್ನ ಮಾಡಿ ಯಜ್ಞಾದಿಗಳನ್ನು ಮಾಡಿದ್ರಿಂದಾನೇ ರುದ್ರದೇವರಿಗೆ ಏನು ಬಂತು, ರುದ್ರಕತ್ವ ರುದ್ರ ಪದವಿ ಬಂತು. ಸತಿ ಅಹಂಕಾರ ರೂಪೇಣ ಬಂಧಕೋ ರುದ್ರೋ ರೌದ್ರಂ ಮಹಿಮಾನಂ ತಥಾ ಯಥಾ ದೇಭೇ ತಥಾ ಯುವಾಮಪಿ. ವಿಷ್ಣುವಿನಿಂದ ಅಪಾಯಿಂಟ್ ಆದಮೇಲೆ ಯಾರು ದೊಡ್ಡವರು, ಅಪಾಯಿಂಟ್ ಮಾಡೋರು ದೊಡ್ಡವರು, ಅಪಾಯಿಂಟೆಡ್ ದೊಡ್ಡವನು, ಅಪಾಯಿಂಟ್ ಮಾಡೋರು ದೊಡ್ಡವರು. ವಿಷ್ಣು ಅಪಾಯಿಂಟ್ ಮಾಡ್ತಾನೆ ಇವರನ್ನೆಲ್ಲ ಕೂಡ. ವಿಷ್ಣು ಪೂಜಾ ಪೂಜೆಯೈವ ಅನ್ನವದ್ವರ್ತನಂ. ಅಷ್ಟೇ ಅಲ್ಲ, ಅವರು ಅನ್ನಾದಿಗಳನ್ನು ಪಡೆದಿರೋದು ಕೂಡ ವಿಷ್ಣು ಪೂಜೆಯಿಂದನೇ. ಅಶ್ವಿನಿ ದೇವತೆಗಳು ಮೊದಲ ಪ್ರತಿಯೊಬ್ಬರಿಗೂ ಅನ್ನ ಹಾಕೋದು ಯಾರೋ ವಿಷ್ಣುವೆ. ಅನ್ನ ಹಾಕೋದು ಅಂದ್ರೇನು, ರಕ್ಷಣೆ ಮಾಡೋದು ಅಂತ. ರಕ್ಷಣೆ ಮಾಡೋದು ವಿಷ್ಣುವೆ, ರಕ್ಷಣೆಕರ್ತ. ಪ್ರತಿ ಪ್ರಾಪ್ತವಂತವು ಸ್ಥಾ ಇತ್ಯರ್ಥ. ಆದ್ದರಿಂದ ವಿಷ್ಣು ಸರ್ವೋತ್ತಮತ್ವ ಸ್ಪಷ್ಟ, ಶಿವನಿಗೆ ಅಸಾಮಂಜಸ್ಯನು ಸ್ಪಷ್ಟ. ಅಸಾಮಂಜಸ್ಯ ಇರೋದು ಏನಾಗೋದಿಲ್ಲ, ಜಗತ್ ಕಾರಣತ್ವ ಅಂತಕ್ಕೆ ಸಾಧ್ಯ ಇಲ್ಲ. ಇದು ಸಿಂಪಲ್ ಆನ್ಸರ್. ರುದ್ರದೇವರಿಗೆ ಅಸಾಮಂಜಸ್ಯ ಇದೆ, ಅವರೇ ವಿಷ್ಣುವೂ ಅಲ್ಲ, ವಿಷ್ಣುವಿಗಿಂತ ಉತ್ತಮರೂ ಅಲ್ಲ. ಜೀವರಿಗೆ ಅಸಾಮಂಜಸ್ಯ ಎಷ್ಟಿದೆ ಇಮ್ಯಾಜಿನ್ ಮಾಡಕ್ ಸಾಧ್ಯ ಇಲ್ಲ, ಅಷ್ಟಿದೆ. ಅಂತವ್ರು ಬ್ರಹ್ಮಾಸ್ಮಿ ಅಂದ್ರೆ ಏನ್ ಮಾಡ್ಬೇಕೀಗ? ರುದ್ರದೇವರನ್ನ ಸರ್ವೋತ್ತಮರಲ್ಲ ಅಂತ ಹೇಳೋ ಮಾತುಗಳೆಲ್ಲ ಯಾವುದಕ್ಕೂ ಉತ್ತರ ಆಗತ್ತದೋ, ಅದ್ವೈತ ಮತಕ್ಕೂ ಉತ್ತರ. ಆ ರೀತಿ ಹೇಳಕ್ ಸಾಧ್ಯ ಇಲ್ಲ ಅಂತ ಹೇಳಿದ. ಓಂ ಸಂಬಂಧ ಅನುಪಪತ್ಯೇಶ್ಚ. ಓಂ ಎರಡನೇ ದೋಷ, ಓಂ ಸಂಬಂಧ ಅನುಪಪತ್ಯೇಶ್ಚ. ಓಂ ಅಶರೀರತ್ವಾತ್ ತಸ್ಯ ಜಗತ ಸಂಬಂಧೋ ನಯುಜ್ಯತೆ ಕರ್ತೃತ್ವೇನ ಮೃತ ಪುರುಷವತ್. ಇನ್ನೊಂದು ದೊಡ್ಡ ದೋಷ ಇದೆ, ರುದ್ರದೇವರ ದೇಹ ಇದೆಯೋ ಇಲ್ಲೋ ಅಂತ ಪ್ರಶ್ನೆ. ಅವ್ರ ದೇಹ ಇಲ್ಲ ಅಂತ ಅವ್ರ ವಾದ, ಯಾವುದೇ ನಮ್ಮಂತೆ ದೇಹ ಅವರಿಗಿಲ್ಲ. ಸರಿ ಹಾಗಿದ್ರೆ ಸಂಬಂಧ ಅನುಪಪತ್ಯೇಶ್ಚ. ಓಂ ಜಗ ಸೃಷ್ಟಿ ಮಾಡೋದ ಕೈಕಾಲುಗಳು ಬೇಕು, ಇಲ್ಲೇ ಇಲ್ಲ ಅಂತ ಹೇಳಿದ್ವಿ ಅಂದ್ರೆ ಸೃಷ್ಟಿ ಮಾಡೋ ಚಾನ್ಸೇ ಇಲ್ಲ. ಅವರು ಅಡಿಷನಲ್ ದೋಷ ಇದು, ಹಿಂದಿನ ದೋಷಕ್ಕೆ ಇನ್ನೊಂದು ಸೇರ್ತೀಗ. ನಾವೇ ಹೇಳ್ತೇವೆ ವಿಷ್ಣುವಿ ದೇಹ ಇಲ್ಲ, ಅದು ಎಂತ ದೇಹ ಇದೆ ಅದು ಇವರು ಅದು ಒಪ್ಪೋದಿಲ್ಲ. ಅಪ್ರಾಕೃತ ದೇಹ ಒಪ್ಪ, ಈಗ ಒಪ್ಪಿಟ್ರೆ ಅಂತ ಕೇಳಿದ್ರೆ ನಮ್ಮ ಅನುಸರಣೆ ಮಾಡಿದಾಗಾಯ್ತಾಗ ಈಗ ಒಪ್ಪ ಆಗಿಲ್ಲ ಹೇಳಿದ್ರೆ ಈಗ ಒಪ್ಪಿದ್ರೆ ಏನಾಯ್ತು, ಮತ ಹೋಯ್ತು ಅವರು. ಮೊದಲು ಒಪ್ಪಿಲ್ಲ, ದೇಹ ಒಪ್ಪಿಲ್ಲ. ಯಾತಕ್ಕೆ? ದೇಹ ಒಪ್ಪಿಕೊಂಡ್ರೆ ನಮ್ಮಂತೆ ಅವರು ಕೂಡ ದೇಹ ಬಿಡಬೇಕಾಗುತ್ತ, ಆದ್ರಿಂದ ಅವ್ರಿಗೆ ದೇಹ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀರಿ. ದೇಹ ಇಲ್ಲದವರು ಸ್ವತಃ ದೇಹ ಇಲ್ಲದವರು ಇನ್ನೊಬ್ರು ದೇಹ ಯಾಕೆ ಕೊಡ್ತಾರೆ? ಸೃಷ್ಟಿ ಅಂದ್ರೆ ಏನೋ ದೇಹ ಆಗದೇನೊಂದು ಕೊಡೋದು, ಅವರಿಗೆ ದೇಹ ಇಲ್ಲ. ದೇಹ ಇಲ್ಲದವರು ದೇಹ ಯಾಕೆ ಕೊಡ್ತಾರ? ಆದ್ರಿಂದ ಸರಿಯಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಿಂಪಲ್. ಅತಿ ಅಶರೀರತ್ವ ಸರ್ವ ಸಂಬಂಧೇ ಇತಿ ಅಶರೀರತ್ವ ತಸ್ಯ ಜಗತ ಸಂಬಂಧಾನ ಯುಜ್ಯತೆ. ಶರೀರ ಇಲ್ಲದವರಿಗೆ ಜಗತ್ತಿನ ಸಂಬಂಧ ಮಾಡಕ್ ಬರೋದಿಲ್ಲ. ಉದಾಹರಣೆಗೆ ಇಲ್ಲಿ ಪದಾರ್ಥ ಇದೆ, ಕೈ ಚಾಚಲಕ್ಕೆ ಸಿಕ್ಕೋದಿಲ್ಲ, ಕಟ್ ಮಾಡಿ ಮುಟ್ಲಕ್ ಆಗಲ್ಲ ಅದನ್ನ. ಯಾಕೆ? ಕೈ ಇದ್ರೂ ಕೂಡ ಮುಟ್ಲಕ್ ಆಗ್ತಾ ಇಲ್ಲ, ಇಲ್ಲಿ ಕೈ ಕಟ್ಕೊಂಡ್ಬಿಟ್ಟಿದ್ರೆ ಮುಟ್ಟ ಸಾಧ್ಯತೆನೆ ಇಲ್ಲ. ಗೊತ್ತಾಯ್ತಾ? ಕೈಯೇ ಇಲ್ಲ, ಹೋಯ್ತು. ಅಂದ್ರೆ ಕೈ ಆ ಕಾರಣ ಇಲ್ಲ, ಅವ್ರ ಮೇಲೆ ಸೃಷ್ಟಿ ಮಾಡ್ತಾರ ಅವರು. ನಿಮ್ ಪ್ರಕಾರ ನಿಮ್ ಕಾನ್ಸೆಪ್ಟ್ ಆಫ್ ಶಿವ ಏನಿದೆ, ನಿರಾಕಾರನಾದ ಶಿವನಿಂದ ಸಾಕಾರವಾದ ಜಗತ್ತು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಜಗತ್ ನಿರಾಕಾರ ಅಂದಾಗಿಲ್ಲ, ಯಾಕೆ? ಪ್ರತ್ಯಕ್ಷ ಸಿದ್ಧ, ಸಾಕಾರ ಪ್ರತ್ಯಕ್ಷ ಸಿದ್ಧವಾದ್ರಿಂದ ಸಾಧ್ಯ ಇಲ್ಲ. ಅದಕ್ಕೆ ಟೀಕಾರಾಯರ ಟೀಕಾ, ಯುಕ್ತ್ಯಂತರೇಣ ಪಶುಪತೇ ಜಗತ್ ಕಾರಣತ್ವ ಪರಾಕುರ್ವತ್ ಸೂತ್ರಂ ಉಪನ್ಯಸ್ಯ ವ್ಯಾಚಷ್ಟೇ ಸಂಬಂಧೇತಿ. ಯುಕ್ತ್ಯಂತರೇಣ, ಬೇರೊಂದು ಯುಕ್ತಿಯನ್ನು ಕೊಟ್ಟು ರುದ್ರದೇವರಿಗೆ ಸಕಲ ಜಗತ್ ಕಾರಣತ್ವ ಇಲ್ಲ ಅನ್ನೋದನ್ನ ಸ್ವಟ್ಟ ತೋರಿಸ್ತಾ ಇದ್ದಾರೆ. ಜಗತ ಸಂಬಂಧ ಮಾತ್ರ ಶರೀರ ಸಂಬಂಧ ಮಾತ್ರ ಅಶರೀರಸ್ಯಾಪಿ ಸಂಭವತಿ ಇತ್ಯುಕ್ತಃ ಕೋಸೌ ಸಂಬಂಧ ಇತ್ಯತಃ ಕಾರ್ಯಕರ್ತೃಭಾವ ಇತಿ ಭಾವೇನ ಉಕ್ತಂ. ಸಂಬಂಧ ಇಲ್ಲ ಅಂದ್ರೆ ಏನರ್ಥ? ಕರ್ತೃ ಕಾರ್ಯಕರ್ತೃಭಾವ ಇಲ್ಲ, ಗೊತ್ತಾಯ್ತಾ? ಕಾರ್ಯಕರ್ತೃಭಾವ ಇಲ್ಲ, ಜಗತ್ತು ಕಾರ್ಯ ಶಿವಕರ್ತ ಅಂತಕ್ಕಂಥದ್ದೇನೋ ಸಂಬಂಧ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಶರೀರ ಇಲ್ಲದವರಿಗೆ. ಕರ್ತೃತ್ವೇನ ಇತಿ ಇದಮುಕ್ತಂ ಭವತಿ. ರುದ್ರೋ ನ ಕರ್ತ ಅಶರೀರತ್ವಾತ್ ಮೃತ ಪುರುಷವದಿತಿ. ಮೃತ ಪುರುಷವ ದೃಷ್ಟಾಂತ ಕೊಟ್ಟಿದ್ದಾರೆ. ಮೃತ ಪುರುಷನಿಗೆ ದೇಹ ಇದೆ, ಆದರೂ ಜೀವನೇ ಇಲ್ಲ, ಸೃಷ್ಟಿ ಮಾಡಕ್ಕೆ ಬರೋದಿಲ್ಲ. ಮೃತ ಪುರುಷದಿಂದ ಸೃಷ್ಟಿ ಹೇಗೆ ಸಾಧ್ಯ ಇಲ್ಲವೋ, ದೇಹನೇ ಇಲ್ಲ ಅಂದಮೇಲೆ ಸೃಷ್ಟಿ ಮಾಡೋ ಶಕ್ತಿನೇ ಇವರಿಗಿಲ್ಲ ಅಂತಾಯ್ತು, ಸಾಧ್ಯ ಇಲ್ಲ. ಓಂ ಅಧಿಷ್ಠಾನ ಅನುಪಪತ್ತೇಶ್ಚಾವೋ, ಇನ್ನೊಂದು ದೋಷ ಇದೆ. ಅಧಿಷ್ಠಾನ ಅನುಪಪತ್ತೇಶ್ಚಾವೋ, ಇರ್ಲಕ್ಕೆ ಜಾಗ ಬೇಕಲ್ಲ ಅವರಿಗೆ, ಎಲ್ಲಿರಬೇಕು ಫಸ್ಟ್ ಅವರು? ಪೃಥ್ವಿಯಾದಿ ಅಧಿಷ್ಠಾನೇ ಸ್ಥಿತೋ ಹಿ ಕುಲಾಲಾದಿ ಹಿ ಕಾರ್ಯಂ ಕರೋತಿ ನಚಾಶ್ಚ ತದಸ್ತಿ. ಹೊತ್ತು ಕುಂಬಾರನ ಕರೆದ್ರು, ಗಡಿಗೆ ಮಾಡಪ್ಪ ಅಂತ ಹೇಳಿದ್ರು. ಏನ್ ಮಾಡಿದ ಅವನು? ಜಾಗ ಕೊಡಿ ಅಂತ ಕೇಳಿದ. ಜಾಗ ಮಣ್ಣು ಎಲ್ಲ ಸಿಕ್ಕಮೇಲೆ ಅವ್ರು ಗಡಿಗೆ ಮಾಡಿಕೊಟ್ಟ. ಇಲ್ಲ ಜಾಗ ಬೇಕಲ್ಲ, ಕಾರ್ಪೆಂಟರ್ ಬಂದ ಯಾವ್ದೋ ಮಾಡು ಅಂತ ಹೇಳಿದ್ರು. ಮಾಡು, ಎಲ್ಲಿ ಮಾಡಿದ್ರು? ಜಾ ಇಲ್ಲ ಮಾಡಿ, ಹಾಗೆ ಆಕಾಶದಲ್ಲಿ ಮಾಡೋ ಅಂತ ಕೇಳಿ ಮಾಡ್ತಾನ. ಏನ್ ಬೇಕು ಅವನಿಗೆ? ಅಧಿಷ್ಠಾನ ಬೇಕು. ಭಗವದ್ಗೀತೆ ಹೇಳುತ್ತೆ, ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾಚ ಪೃಥಕ್ ಚೇಷ್ಟಾಹ ದೈವಂಚೈವ ಅತ್ರ ಪಂಚಮಂ. ಐದು ಕಾರಣ ಇರಬೇಕು, ಪಂಚೈತಾನೆ ನೀವು ನಿಬೋಧಮೇ. ಅದೇ ಅಧಿಷ್ಠಾನವನ್ನು ಸೇರ್ಕೊಂಡಿದೆ. ಇರ್ಲಕ್ಕೊಂದು ಜಾಗ, ಅಡಿಗೆ ಬಂದು ಅಡಿಗೆ ಮಾಡುವಂತ ಎಲ್ಲ ಕೊಟ್ಟರು, ಜಾಗನೇ ಕೊಟ್ಟಿಲ್ಲ. ಎಲ್ಲಿ ಮಾಡ್ಬೇಕು ಅವನೀಗ? ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಅಧಿಷ್ಠಾನ ಅಂತ ಒಂದು ಬೇಕು. ಅಧಿಷ್ಠಾನ ಅಂದ್ರೆ ಇರ್ಲಕ್ಕೊಂದು ಆಧಾರ ಸ್ಥಳ ಬೇಕು, ಅದಿಲ್ಲ. ಕುಲಾಲಾದಿ ಅಂದ್ರೆ ಕುಂಬಾರ ಮೊದಲಾದವರು ಕಾರ್ಯಂ ಕರೋತಿ ನಚಾಶ್ಯ ತದಸ್ತಿ. ಇವರಿಗೆ ಅದಿಲ್ಲ, ಆದ್ರಿಂದ ಅದು ಸರಿಯಲ್ಲ. ಒಂದ್ ಕಡೆ ದೇಹ ಇಲ್ಲ, ಸಂಬಂಧ ಬರಲಿಲ್ಲ, ಆಮೇಲೆ ಅಧಿಷ್ಠಾನ ಇಲ್ಲ, ಇನ್ನೊಂದು ದೋಷ. ಹೇತ್ವಂತರೇಣ ಪಶುಪತೇ ಹೇ ಜಗತ್ ಕರ್ತೃತ್ವ ನಿರಾಕುರುವ ಸೂತ್ರ ಉಪನ್ಯಸ್ಯ ವ್ಯಾಚಷ್ಟೇ ಅಧಿಷ್ಠಾನೇತಿ. ನಚ ರುದ್ರ ಕರ್ತ ನಿರಧಿಷ್ಠಾನತ್ವಾತ್ ಯಹ್ ಕರ್ತ ಸಾಧಿಷ್ಠಾನೋ ಯಥಾ ಕುಲಾರಾದಿರಿತ್ಯರ್ಥ. ಕರ್ತೃವಾದವನಿಗೆ ಅಧಿಷ್ಠಾನ ಇರಬೇಕು, ಇವರು ಅಧಿಷ್ಠಾನ ಇಲ್ಲ, ಅದು ಕರ್ತೃತ್ವ ಇವರಿಗೆ ಕೊಡೋದಿಲ್ಲ. ಓಂ ಯಾರಿಗೆ? ನಾವು ಹೇಳೋದು ಈ ಅಧಿಷ್ಠಾನ ಅಲ್ಲ, ಇದು ಬಂದಿದ್ದು ಆ ಕೈಲಾಸ್ಪರದ ಯಾವಾಗ ಬಂತಿದ್ದು? ಸೃಷ್ಟಿ ಆದ್ಮೇಲೆ ಬಂತಿದ್ದು. ಆದ್ರೆ ಅದು ಬರ್ಲಕ್ಕೆ ಫಸ್ಟ್ ಜಾಗ ಬೇಕಲ್ಲ. ಈಗ ಕೈಲಾಸ್ಪುರ ಅಂತ ಮೊದಲ ಇವರು ಮೊದಲ ಅನ್ಯೋನ್ಯಾಸರ ದೋಷ ಬರುತ್ತಾಗ ಅದು ಅದು ಸರಿಯಲ್ಲ. ಓಂ ಕರ್ಣವಚ್ಚೆಯನ್ನ ಭೋಗಾದಿಭ್ಯ. ಓಂ ಮತ್ತೆ ಅದನ್ನು ಒಪ್ಪಿಕೊಂಡ್ರೆ ಪ್ರಾಬ್ಲಮ್ ಇದೆ. ಆ ಬ್ರಹ್ಮ ಭುವನಾಲ್ಲೋಕ ಪುನರಾವರ್ತಿರೋ ಜನ, ಗೊತ್ತಾಯ್ತಾ? ಮಾಮುಪೇತ್ಯತ ಕೌಂತೆಯ ಪುನರ್ಜನ್ಮನ ವಿದ್ಯತೆ ಅನಿತ್ಯ ಅಧಿಷ್ಠಾನ. ಅನಿತ್ಯ ಅಧಿಷ್ಠಾನದ ಕೆಲಸ ಮಾಡಕ್ಕ ಎಂತ ಅಧಿಷ್ಠಾನ ಬೇಕೀಗ? ನಿತ್ಯಾಧಿಷ್ಠಾನ. ಅವರಿಗೆ ಮಾಡೋದಿರ್ತಾರೆ, ನೋಡಪ್ಪ ಒಂದು ಗಂಟೆ ಇಲ್ಲಿ ಮಾಡು, ಇನ್ನೊಂದು ಗಂಟೆ ಅಲ್ಲಿ ಮಾಡು, ಇನ್ನೊಂದು ಗಂಟೆ ಅಲ್ಲಿ ಮಾಡು ಅಂತ ಏನ್ ಮಾಡ್ತಾನ ಅವನು? ಗೊತ್ತಾಯ್ತು, ಒಂದು ಗಂಟೆ ಮಾಡೋದೇ ಕಷ್ಟ, ಎಲ್ಲ ಶಿಫ್ಟ್ ಮಾಡ್ಬೇಕು ಪೂರ್ತಿ. ಈ ಒಂದು ಗಂಟೆ ಖಾಲಿ ಮಾಡ್ಬೇಕಿದ್ರ ಯಾರೋ ಹೇಳಿದ್ರು, ಜರ್ಮನಿಗೆಲ್ಲ ಹೋಗಿದ್ರಂತೆ, ಅವ್ರು ಹೇಳಿದ ಪ್ರಕಾರ ಫ್ಲಾಟ್ಗೆ ಸಿಗೋ ಭಾರಿ ಕಷ್ಟ ಅಂತೆ. ಒಂದು ಮನೆ ಒಂದೇ ಅಡಿಗೆ ಮನೆ ಅಂತೆ, ಅವ್ರು ಅಡಿಗೆ ಮಾಡ್ಕೊಂಡು ಇನ್ನೊಬ್ಬರು ಅಡಿಗೆ ಮಾಡ್ಕೊಂಡು ಹೋಗ್ಬೇಕು ಜಾಗದಾಗ. ಒಬ್ಬೊಬ್ಬರು ಅಡಿಗೆ ಶಿಫ್ಟ್ ಪಾತ್ರೆಗಳೆಲ್ಲ ಮತ್ತೆ ಸೇವ್ ಮಾಡ್ಬೇಕು, ಇದೀತಾ? ಮಾಡಿಕೊಂಡು ಕಷ್ಟ, ಏ ಹಡೆ ಬರ ಇದು ಒಂದು ವರ್ಷಗಟ್ಟಲೆ ಇದು ಬಂದಿದ್ದಾರೆ ಆ ರೀತಿಯಾಗಿ. ಅವ್ರದೇ ಪಾತ್ರೆಗಳು ತೊಗೊಂಡು ಹೋಗ್ಬಿಡ್ತಾರಂತೆ. ಮತ್ತೆ ಅಲ್ಲಿ ನಾನ್ ವೆಜ್ ಆದ್ರೂ ಆಯ್ತು, ಏನಾದ್ರೂ ಆಯ್ತು, ಅದ್ರಾಗೆ ಎಲ್ಲ ಅದ್ರೊಳಗೆ ಒಬ್ಬ ಮಾಡ್ಕೊಡೋದು ತಕ್ಕೊಡೋದು ಹೋಗ್ತದೆ, ಪಾತ್ರೆ ತೊಳೆದಿಟ್ಟು ಮಿಷನ್ ತೊಳೆಯೋದು ಹೋಗೋದು ಮತ್ತೆ ಮಾಡೋದು ಹೋಗೋದು, ಆ ರೀತಿ ಆಯ್ತು. ಒಂದು ಗಂಟೆ ಅಡಿಗೆ ಮಾಡೋಂತ ಕೇಳಿದ್ರೆ ಹೇಗೆ ಮಾಡ್ಬೇಕು ಅವನು? ಎಲ್ಲರೂ ಸೇರಿ ಕಾಮನ್ ಕಿಚನ್, ಕಾಮನ್ ಕಿಚನ್, ಕಾಮನ್ ಬಾತ್ರೂಮ್ ಇದ್ದ ಕಾಮನ್ ಕಿಚನ್, ಕಾಮನ್ ಕಿಚನ್ ಅಡಿಗೆ ಮಾಡ್ಕೊಂಡು ಹೋಗ್ಬೇಕು ಅವ್ರು. ಆ ರೀತಿ ಆದ್ರೆ ಅಧಿಷ್ಠಾನ ಅನುಪತ್ತೇಶ್ಚ. ಪ್ರಸಿದ್ಧ ಇರ್ಬೋದು, ಮತ್ ದೋಷ ಏನಿದೆ ಅದಕ್ಕೆ? ಅನಿತ್ಯತ್ವ ದೋಷ ಇದೆಯಲ್ಲ. ಅಲ್ಲಿ ಗೀತಾ ಏನ್ ಹೇಳುತ್ತೆ ಈಗ? ಅನಿತ್ಯ ಮುಗಿದೋಯ್ತು. ಎಷ್ಟೇ ಇದ್ರು ಕೂಡ ಏನದು? ಎರಡು ಜಾಬ್ ಇದೆಯಪ್ಪ, ಒಂದ್ ಸ್ವಲ್ಪ ಸಂಬಳ ಜಾಸ್ತಿ, ಒಂದ್ ಜಾಬ್ಗೆ ಸ್ವಲ್ಪ ಕಡಿಮೆ. ಆದ್ರೆ ಪರ್ಮನೆಂಟ್ ಅದು, ಇದು ಟೆಂಪರರಿ. ಯಾವ್ದಕ್ ಬೆಲೆ ಜಾಸ್ತಿ? ಪರ್ಮನೆಂಟ್ ಬೆಲೆ ಜಾಸ್ತಿ. ಮತ್ತೆ ವೈಕುಂಠದ ಭೋಗ ಕೈಲಾಸದಲ್ಲಿಲ್ಲ, ಅರ್ಥ ಆಯ್ತಾ? ವೈಕುಂಠದ ಭೋಗ ಕೈಲ ಎಂ ಎಂ ಸುಖಿ ಅವೆಲ್ಲ ಇಲ್ಲ, ಮತ್ತೆ ಇರೋಷ್ಟು ಕೂಡ ಪರ್ಮನೆಂಟ್ ಅಲ್ಲ. ಇನ್ಯಾಕೆ ದೊಡ್ಡದಾಗತ್ತದ? ಏನು ಸಾಧ್ಯತೆ ಇಲ್ಲೇ ಇಲ್ಲ. ಯಾರು ಹೇಳಿದ್ರು ಸಂತೋಷ ಆಗಿ? ನೀವು ಕೇಳಿಬಂದ್ರೆ ಹೋಗಿ ಕೇಳಿದ್ರೆ ಕೇಳಿದ್ರೆ ಅಲ್ಲ, ಸಂತೋಷ ಅಂದ್ರೆ ಅರ್ಥ ಅದೇ ಏನೋ, ಸಂತೋಷ ಅದಕ್ಕೆ ಅರ್ಥ ಏನೋ? ಯಾರು ಹೇಳಿ? ಇಲ್ಲ, ನೀವು ಹೇಳ್ತಿದ್ರಿ, ಅವ್ರದ್ದು ಹೇಳ್ಬೇಕಲ್ಲ ಅದನ್ನ. ನೀವು ಹೇಳಿದ್ರೆ ಆಧಾರ ಕೊಡ್ಬೇಕಲ್ಲ ಅದಕ್ಕೆ, ದುಃಖ ಇಲ್ಲ ಅಂತ ಹೇಳ್ಬಿಟ್ಟು. ಮೊದ್ಲೇ ದುಃಖ ಏನಾದ್ರೆ ಹೇಳಿ ನೋಡಂತೆ, ಫಸ್ಟ್ ದುಃಖ ಏನಿದೆ ಎಜುಕೇಟ್ ಮಾಡ್ಬೇಕದನ್ನ. ಬೆಕ್ಕೆ ಎರಡು ಮನೆ ಕರ್ಕೊಂಡು ಹೋಗಿರ್ತಾರೆ, ದೊಡ್ಡ ಮನೆ ಇರುತ್ತೆ, ಪಾರಿಸರ ಬಾಡಿಗೆ ಅಂದ್ಬಿಡ್ತಾರೆ ತಕ್ಷಣ. ಬಹಳ ಚೆನ್ನಾಗಿದೆ ಸೇರಿರ್ತಾರೆ, ಬಾಡಿಗೆ ಮನೆ ಮುಗಿತಲ್ಲಿ ಕತೆ. ಏನೇ ವರ್ಣನೆ ಮಾಡಿದ್ರೆ ಕ್ರೆಡಿಟ್ ಯಾರಿಗೆ ಹೋಗುತ್ತದ? ಓನರ್ಗೆ ಹೋಗುತ್ತೆ, ಇವರಿಗೆ ಬರೋದಿಲ್ಲ ಅದು. ಅರ್ಥ ಆಯ್ತಾ? ಸ್ವಂತ ಅಲ್ಲಿ ಮೊದಲು ಪರ್ಮನೆಂಟ್ ಅಲ್ಲ ಅಂದ್ಮೇಲೆ ಮುಗಿತಲ್ಲ ಕತೆ ಅದು. ಈ ಪರ್ಮನೆಂಟ್ ಕೆಲಸ ಒಳ್ಳೆ ಇರ್ತಾನೆ ಟೆಂಪರರಿ ಜಾಬ್ ಅಲ್ಲಿ, ಯಾರಿಗೆ ಕೆಲಸ ಇದ್ರೆ ಹೇಳ್ರಿ ಅಂತ ಹೇಳ್ತಾರೆ, ಕೇಳ್ತಾ ಎಲ್ಲರೂ ಕೆಲಸ ಇದ್ರೆ ಹೇಳ್ರಿ ಅಂತ ಹೇಳ್ತಾನೆ. ಅದಕ್ಕೆ ಇದೆಯಲ್ಲ ಅಂದ್ರೆ ಇದು ಟೆಂಪರರಿ ಅಂತ ಹೇಳ್ತಾನೆ. ಅಂದಮೇಲೆ ಕೈಲಾಸ ಟೆಂಪರರಿ, ಸ್ವರ್ಗ ಟೆಂಪರರಿಗೆ ಹೋಗಬಾರ್ದು ಅಂತ ಹೇಳಿದ್ರೆ ಕೈಲಾಸ ಟೆಂಪರರಿ ಆದ್ರೆ ಅದಕ್ಕೂ ಹೋಗಬಾರ್ದು. ಮತ್ತೆ ಇನ್ನೊಂದು ಅಪೂರ್ಣತ ಇದೆ ಫಸ್ಟ್, ಇನ್ನೊಂದು ಅದು ಪೂರ್ಣ ಸುಖ ಇಲ್ಲ. ಎಷ್ಟೇ ಸುಖ ಇದ್ರೂ ಎಂಥದ್ದದ ಪೂರ್ಣ ಸುಖ ಅಲ್ಲ. ಇದೆಲ್ಲ ಯೋಚನೆ ಮಾಡಿದ್ರೆ ಅದು ಉತ್ತರ ಅಲ್ಲೇ ಬಂದೋಯ್ತು, ಏನು ಮಾತಾಡೋಕ್ಕಿಲ್ಲ. ಸ್ಥಳ ಇಲ್ಲ ಹೇಳಿದ್ರೆ, ಸುಟ್ಟಿ ಮಾಡೋಕ್ಕೆ ಜಾಗ ಬೇಕು ಹೇಳಿ, ಅಡಿಗೆ ಮಾಡೋಕ್ಕೆ ಜಾಗ ದುಷ್ಟಾಂತ ಕೊಟ್ಟು ಹೇಳಲಿಲ್ಲ. ಅಡಿಗೆ ಮಾಡೋಕ್ಕೆ ಜಾಗ ಇಲ್ದ್ರೆ ಅಡಿಗೆ ಸುಟ್ಟಿ ಏನ್ ಮಾಡ್ತಾರೆ, ಅವರಿಗೆ ಎಲ್ಲಿದೆ ಜಾಗ? ಅವರಿಗೆ ಅವ್ರ ಬಗ್ಗೆ ಹೇಳುವ ಒಪ್ಪದೆ, ನಮ್ಮ ಪ್ರಕಾರ ಹೇಳಕ್ ಬರೋದಿಲ್ಲ ಅವರಿಗೆ. ಪರಮಾತ್ಮ ಎಂದು ಸ್ವತಂತ್ರ ಸ್ವರೂಪ ಪ್ರಮಿತಿ ಪ್ರವೃತ್ತಿ ರೂಪ ಸತ್ತಾತ್ರಯ ವಿದ್ಯೆ ಫಲಾನಪೇಕ್ಷ ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ. ಅದರಿಂದ ಏನ್ ಮಾಡ್ತಾರೆ, ತಲೆ ತೋರಿಸ್ತಾ ಹೇಳಿದ್ರೆ ತಲೆ ತೋರಿಸ್ತಾ ಉತ್ತರ ಸಿಕ್ಕಾಕೊಂಡ್ಬಿಡ್ತಾರೆ ನಮಗೆ. ಅದೇ ಹೇಳ್ತೀವಿ, ಇಷ್ಟ ಹೇಳಿದ್ದೇನು? ಅದಕ್ಕೆ ಅನಿತ್ಯ ಅಂತ ಕರೆ ಪ್ರಳಯ ಕಾಲ ಭಾವ ಎಲ್ಲ ಏನ್ ಆರಂಭ ಭವನ ಲೋಕ ಪುನರಾವರ್ತಿ ನೋಡ್ಜನ, ಅದೇ ಅರ್ಥ ಅದಕ್ಕೆ. ಇದಮೇವ ಬರೀ ನೀರು, ಲಕ್ಷ್ಮೀನಾರಾಯಣರು ನೀರು ಅಷ್ಟೇ, ಇನ್ನೇನಿಲ್ಲ. ಮೂರೇ ಉಳಿದೆಲ್ಲ ಹೊಟ್ಟೆಯೊಳಗಿರುತ್ತೆ. ಓಂ ಕರ್ಣವಚ್ಚೆಯನ್ನ ಭೋಗಾದಿಭ್ಯ ಓಂ ಇದಮೇವ ಜಗತ್ತಸ್ಯ ಕರ್ಣವತ ಅಧಿಷ್ಠಾನಾದಿ ರೂಪಂ ನಿತ್ಯಶ್ಯಾಪಿ ಕಶ್ಚಿತ್ ಭಾವ ಭಾವಾದ್ಯುಜ್ಯತೆ ಇತಿ ಚೇನ್ನ ಭೋಗಾದಿ ಪ್ರಾಪ್ತೇ ಉತ್ಪತ್ತಿ ವಿನಾಶವು ಸುಖ ದುಃಖ ಭೋಗಾಶ್ಚೇ ಪಾಯಂತೆ ತದ್ಗತಃ. ಚಿಟ್ಟು ಬಂತವರಿಗೆ ದೇಹ ಇಲ್ಲ ಅಂತೀರಿ, ಹಾಗೆ ಎರಡು ಅಂತೀರಲ್ರಿ, ಅದು ದೇಹ ಇದೆ, ಶಿವರಿ ದೇಹ ಇದೆ ಅಂತ. ಕರ್ಣವತ್ ಚೇತ್ ನ ದೇಹ ಇದೆ ಅಂತ ಒಪ್ಪಿಕೊಂಡ್ರೆ ಪ್ರಯೋಜನ ಇಲ್ಲ. ಯಾತಕ್ಕೆ ಭೋಗಾದಿಭ್ಯ, ಹಾಗಿದ್ರೆ ಭೋಗ ಬೇಕು ರೋಗ ಬೇಕು ಜೊತೆಗೆ, ಭೋಗ ರೋಗ ನಾಶ ಎಲ್ಲ ಬಂದ್ಬಿಡುತ್ತಾಗ. ದೇಹ ಒಪ್ಪಿಕೊಳ್ಳಿಲ್ಲ ಸಂಬಂಧಾನುಪತ್ತಿ, ಒಪ್ಪಿಕೊಂಡ್ರೆ ಭೋಗಾದಿಭ್ಯ. ನಾ ಹಾಗೆ ದೇವರನ್ನ ಕೇಳಿದ್ದು, ನಾರಾಯಣ ದೇಹ ಇದೆ ಇಲ್ವೋ? ದೇಹ ಇದೆ ನಮ್ಮಂತೆ ಹೋಗಿಬಿಡ್ತಾನೆ, ದೇಹ ಇಲ್ಲ ಸೃಷ್ಟಿನೇ ಮಾಡೋದಿಲ್ಲ ಅಂತ ಕೇಳಿದ್ರೆ ಅಪ್ರಾಕೃತ ಶರೀರ ಅಂತ ಹೇಳಿದ್ವಿ. ಇದ ಉತ್ತರ ಗೊತ್ತಿಲ್ಲ ಅವರಿಗೆ. ಆದ್ರಿಂದ ಏನ್ ಮಾಡಿದ್ರು, ಆಕಾಶ ನೋಡ್ತಾ ಕೊಡ್ಬೇಕು, ಏನು ಮಾಡಾಗಿಲ್ಲ. ಭೋಗಾದಿ ಪ್ರಾಪ್ತೇ ಉತ್ಪತ್ತಿ ವಿನಾಶೌ ಸುಖ ದುಃಖ ಭೋಗಾಶ್ಚ ಪ್ರಾಪ್ಯಂತೆ ತದ್ಗತಃ. ಯಾವಾಗ ಭೋಗ ಒಪ್ಕೊಂಡ್ಬಿಡ್ತಾನೋ ಭೋಗಕ್ಕೆ ಅಟ್ಯಾಚ್ ಆಗಿ ಏನಿರುತ್ತೆ? ರೋಗ ಬಂದೇ ಬರುತ್ತೆ, ಭೋಗಕ್ಕ ರೋಗಕ್ಕ ಸಂಬಂಧ ಇದೆ. ಅತಿಸಕ್ತ ಸ್ತಪೋಹೀನಾಹ ಕಥಂಚಿನ್ ಮೃತಿ ಮಾಪ್ನುಯು. ಅತಿ ಭೋಗ ಯಾವಾಗಲೂ ಕೂಡ ಏನದು ಅತ್ಯಂತ ಭಯಾನಕವಾದದ್ದು. ಮತ್ತೆ ಎಲ್ಲ ಕನೆಕ್ಟೆಡ್, ಅದು ಆಫೀಸ್ ಸೇರಿಕೊಂಡ ಒಳ್ಳೆ ಸಂಬಳನೆ, ಬಟ್ ಪ್ರಾಬ್ಲಮ್ ಏನಿದೆ, ರೂಲ್ಸ್ ಎಲ್ಲ ಫಾಲೋ ಮಾಡ್ಬೇಕು. ಆಫೀಸ್ ಇಂದಾಗ ಮನೆ ಕೂತ್ರೆ ಸಂಬಳ ತಗೊಳಕ್ ಆಗೋದಿಲ್ಲ, ಹೋಗೋಂದ್ರೆ ಹೋಗಪ್ಪ ಅಂದ್ರೆ ಮಾಡ್ಲೇಬೇಕಾಗತ್ತೆ. ಅಟ್ಯಾಚ್ಡ್ ಅವು, ಕೆಲಸ ಸೇರಿದ ತಕ್ಷಣ ಅವೆಲ್ಲ ಅಟ್ಯಾಚ್ಡ್, ದೇಹ ಬಂದ ತಕ್ಷಣ ಮೇಲೆ ಅಟ್ಯಾಚ್ಡ್, ಅದು ಬಿಡಾಗಿಲ್ಲೇ ಇಲ್ಲ. ಉಕ್ತಮಾಕ್ಷಿಪ್ಯ ಸಮಾಧತ ಸೂತ್ರಂ ಪಠಿತ್ವ ಆಕ್ಷೇಪಾಂಶಂ ತಾವತ್ ವ್ಯಾಚಷ್ಟೇ ಕರ್ಣವದಿತಿ. ಈಗ ಹಿಂದೆ ಹೇಳಿದ ಪ್ರಶ್ನೆಗೆ ಆಕ್ಷೇಪ ಹೇಳತಕ್ಕಂತಹ ಸೂತ್ರ, ಅದಕ್ಕೆ ಉತ್ತರ ಕೊಡತಕ್ಕಂಥ ಸೂತ್ರ ಎರಡು ಒಂದರಲ್ಲೇ ಇದೆ. ಕರ್ಣವದಿತಿ, ಕರ್ಣವತ್ ಎಂಬುದು ಪೂರ್ವಪಕ್ಷ, ಚೇತ್ ನ ಭೋಗಾದಿಭ್ಯ ಎಂಬುದು ಉತ್ತರ. ನ ಪಶುಪತೇ ಹೇ ಶರೀರಾದಿ ಅಧಿಷ್ಠಾನ ಅಭಾವೇನ ಕರ್ತೃತ್ವ ಅನುಪಪತ್ತಿ ಕಾರಕ ಪ್ರಮಸ್ಯ ಗ್ರಾಮಸ್ಯ ಇವ ಸಾಕ್ಷಾತ್ ಪ್ರಯತ್ನಾಧಿಷ್ಠಿತತೆಯ ಪ್ರತಿಷ್ಠೇಯತೆಯ. ಮುಂದೇನಿದೆ, ಅಸ್ಮದಾದಿ ಶರೀರ, ಎಸ್ ಬಿಟ್ಟೋಗಿದ್ದೇನೆ, ಎಸ್ ಸೇರಿಸ್ಕೋಬೇಕು. ಅಸ್ಮದಾದಿ ಶರೀರ ಸಮಾನತ್ವೇನ ಶರೀರಾಂತರಾಪೇಕ್ಷಾಭಾವ. ಏನು ಹೇಳ್ತಾರೆ ಈಗ, ಕಾರಕ ಗ್ರಾಮಶೈವ, ಗ್ರಾಮ ಅಂದ್ರೆ ಗುಂಪು, ಕಾರಕ ಗ್ರಾಮ ಗೊತ್ತ, ಅದು ಐದು ಕರ್ಮೇಂದ್ರಿಯ, ಐದು ಜ್ಞಾನೇಂದ್ರಿಯ, ಏನಂತ ಕರೀತಾರೆ ಒಟ್ಟು ಸೇರಿ ಅವನ ಇಂದ್ರಿಯ ಗ್ರಾಮ ಅಂತ ಕರೀತಾರೆ. ಎಲ್ಲಿ ಬಂದಿದೆ ಇಂದ್ರಿಯ ಗ್ರಾಮ ಅಂತ ಹೇಳಿ? ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಿ ಕರ್ಷತಿ, ಇಂದ್ರಿಯ ಗ್ರಾಮ ಪದ ಇದೆ. ಗ್ರಾಮ ಅಂದ್ರೆ ಏನು? ಗುಂಪು. ಒಂದ್ ಮನೆ ಅಂದ್ರೆ ಗ್ರಾಮ ಅಂತ ಕರೆಯೋದಿಲ್ಲ, ನಾಲ್ಕಾರು ಮನೆ ಏನಂತಾರೆ ಅದಕ್ಕೆ ಗ್ರಾಮ ಅಂತ ಕರೀತಾರೆ, ಇಂದ್ರಿಯ ಗ್ರಾಮ. ಅದಕ್ಕೆ ಕಾರಕ ಗ್ರಾಮ, ಕಾರಕಗಳು ಅಂದ್ರೆ ಇಂದ್ರಿಯಗಳು, ಕಾರಕಗಳ ಗುಂಪುಗಳು. ಸಾಕ್ಷಾತ್ ಪ್ರಯತ್ನಾಧಿಷ್ಠಿತಯ ಅಧಿಷ್ಠೇಯತೆಯ ಅಸ್ಮದಾದಿ ಶರೀರ ಸಮಾನತ್ವೇನ ಶರೀರಾಂತರಾಪೇಕ್ಷಾಭಾವ. ನಮ್ಮ ಶರೀರ ಹೇಗೆ, ಎಷ್ಟೇ ಇಂದ್ರಿಯಗಳಿದ್ರು ಕೂಡ ದೇಹ ಅಧಿಷ್ಠಾನ ಬೇಕು, ಅದು ಸಂಬಂಧಪಟ್ಟಂತ ಅನೇಕ ಪ್ರಯತ್ನಾದಿಗಳು ದೋಷಗಳೆಲ್ಲ ಇರೋದ್ರಿಂದ ನಿಮ್ಮ ಶಿವನಿಗೂ ಹಾಗೆ ಆಗಲಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀಯ? ಸಾಕ್ಷಾತ್ ಪ್ರಯತ್ನ ಅಧಿಷ್ಠೇಯ ವಿಷಯೇಪಿ, ಒಂದ್ ಕಡೆ ಪ್ರಯತ್ನ, ಒಂದು ಅಧಿಷ್ಠೇಯ ವಿಷಯ. ಶರೀರಾಂತರಾಪೇಕ್ಷಾಯ ತತ್ರಾಪಿ ತತ್ಪ್ರಸಂಗಾತ್ ತಶೈವ ಅಧಿಷ್ಠಾನತ್ವ ಉಪಪದ್ಯತೆ. ಆಮೇಲೆ ಅದ್ ಒಂದ್ ಶರೀರ, ಇನ್ನೊಂದ್ ಶರೀರ, ಮತ್ತೊಂದ್ ಶರೀರ ಅಂತ ಹೇಳಿ ನಮಗೆ ಹೇಗೆ ಇದೆಯೋ ಅಸ್ಮದಾದಿ ಅಂತ ಹೇಳಿದ್ರಿಂದ ಶರೀರ ಇದ್ದ ನಾವು ಏನೇನು ಅನುಭವಿಸ್ಬೇಕಾಗುತ್ತೋ ಅಟ್ಟೆಲ್ಲ ಯಾರು ಅನುಭವಿಸ್ಬೇಕಾಗತ್ತೆ? ಶರೀರ ಒಪ್ಕೊಂಡ್ರೆ ಪಶುಪತಿಗೂ ದೋಷ ತಪ್ಪಿದ್ದಲ್ಲ ಅಂತ ಅರ್ಥ. ಅಧಿಷ್ಠಾನ ಅಧಿಷ್ಠೇಯ, ಇದು ಅಧಿಷ್ಠಾನ ಇದು ಅಧಿಷ್ಠೇಯ, ಆಧಾರ ಆಧೇಯ, ಆಧಾರ ಇದು ಇರೋದು ಕೊಡೋದು ಆಧಾರ, ಅದ್ಮೇಲೆ ಇಡಲ್ಪಡ ವಸ್ತು, ಆಧಾರ ತಗೊಳ್ಳೋದು ಯಾವ್ದದು ಆಧೇಯ, ಉಪಾದಾನ ಉಪಾದೇಯ ಅರಿ ನಹಿ ನಚ ವಕ್ತವ್ಯಂ. ಪ್ರಳಯೇ ಸರ್ವಶಾಪಿ ವಿನಾಶಾತ್ ನ ಕಾರಕ ಸಮೂಹಶಾಪಿ ಅಧಿಷ್ಠಾನತ್ವಾದಿ ಯುಜ್ಯತೆ ಇತಿ. ನೋಡಿ, ಪ್ರಳಯ ಕಾಲದಲ್ಲಿ ಯಾವುದೂ ಇರೋದಿಲ್ಲ, ಸೃಷ್ಟಿಕಾಲಕ್ಕೆಲ್ಲ ಬರುತ್ತೆ, ಏನು ಸಮಸ್ಯೆ ಅಂತ ಕೇಳ್ತಾನೆ, ಏನು ಸರಿಯಲ್ಲ. ಪ್ರಳಯೇಪಿ ಮಾಯಾದೇಹೇ ಕಾರಕ ಕಲಾಪಸ್ಯ ನಿತ್ಯಸ್ಯ ವಿದ್ಯಮಾನತ್ವಾ. ಅಲ್ಲಿ ಇನ್ನೊಂದು ಸಮಸ್ಯೆ ಇಟ್ಕೊಂಡಿದ್ದಾನೆ, ಮಾಯಾ ಅಂತ ಬೇರೆ ಇರಬೇಕಲ್ಲ ಸೃಷ್ಟಿ ಮಾಡಬೇಕಲ್ಲ, ಅದ್ವೈತಲ್ಲ ಅವಿದ್ಯಾ ಹೇಗೋ, ಇವರು ಮಾಯಾ ಅಂತ ಒಂದು ಬೇಕು. ಅನ್ಯಥಾ ಕಾರ್ಯಜನ್ಮ ಅಸಂಭವಾದಿತಿ ಭಾವ, ಇಲ್ಲದ ಹೋದ್ರೆ ಕಾರ್ಯಜನ್ಮ ಅಸಂಭವವಾಗುತ್ತೆ. ಅವ್ರ ವಾದ ಏನಂತ ಕೇಳಿದ್ರೆ, ಪೂರ್ವಪಕ್ಷಕ್ಕೆ ಪ್ರಶ್ನೆಗಳು ಉತ್ತರ ಕೊಡ್ತಾರೆ. ನೋಡಿ, ಅಲ್ಲಿ ಏನಾಗಿದೆ, ಅವನಿಗೆ ಒಂದು ಶರೀರ ಮತ್ತೊಂದು ಶರೀರ ಅಂತ ಲಿಂಕ್ ಇದೆ, ಆಮೇಲೆ ಪ್ರಯತ್ನ ಅಂತ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ, ಒಂದು ದೇಹದ ಅಧಿಷ್ಠಾನ ಆಗಿದೆ ಅವನಿಗೆ, ಕೈಕಾಲುಗಳೆಲ್ಲ ಇದೆ, ಸೃಷ್ಟಿ ಮಾಡ್ತಾನೆ ಅಂತ ಯಾಕೆ ಹೇಳಬಾರದು. ನಚ ವಕ್ತವ್ಯಂ ಪ್ರಳಯ ಸರ್ವಶಾಪಿ ವಿನಾಶಾತ್ ನ ಕಾರಕ ಸಮೂಹಸ್ಯ ಅಧಿಷ್ಠಾನತ್ವಾದಿ ಯುಜ್ಯತೆ ಇತಿ. ಪ್ರಳಯ ಕಾಲದಲ್ಲಿ ಯಾವುದೂ ಇರೋದಿಲ್ಲ, ಆದ್ರಿಂದಾಗೇನೆ ಏನೇ ಮಾಡ್ತೀವಿ ಅಂತ ನಮ್ಮನ್ನು ಕೇಳಬಾರದು. ಪ್ರಳಯೇಪಿ ಮಾಯಾದೇಹೇ ಕಾರಕ ಕಲಾಪಸ್ಯ ನಿತ್ಯಸ್ಯ ವಿದ್ಯಮಾನತ್ವಾದ. ಕಾರಕ ಕಲಾಪ, ಕಲಾಪ ಅಂದ್ರೆ ಮತ್ತೆ ಗುಂಪು, ಅನೇಕ ಕಾರಣಗಳ ಗುಂಪು ಪ್ರಳಯ ಕಾಲದಲ್ಲೂ ಇರುತ್ತೆ, ಆದ್ರಿಂದ ಪರವಾಗಿಲ್ಲ. ಮಾಯಾ ಅಂದ್ರೆ ಅವಿದ್ಯಾ, ಅವಿದ್ಯಾ ಅಜ್ಞಾನ ಮಾಯಾ ಎಲ್ಲ ಒಂದೇ ಸೈತಾನ್ಯಂಶವು. ಅನ್ಯಥಾ ಕಾರ್ಯಜನ್ಮ ಅಸಂಭವಾದಿತಿ ಭಾವ, ಆದ್ರಿಂದ ಕಾರ್ಯಜನ್ಮ ಹುಟ್ಟಬೇಕಾದ್ರೆ ಏನೇನು ಬೇಕೋ ಅದೆಲ್ಲ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಸರಿಯಲ್ಲ, ಪರಿಹಾರಾಂಶಂ ವ್ಯಾಚಷ್ಟೇ ನಾ ಇತಿ, ತದೇವ ಸ್ಫುಟೀಕರೋತಿ ಉತ್ಪತ್ತಿ ಇತಿ. ಯದಿ ಕಾರಕ ವ್ರಾತ, ವ್ರಾತ ನೋಡಿ, ವ್ರಾತ ಅಂತಾರೆ, ಗ್ರಾಮ ಅಂತಾರೆ, ಎಲ್ಲ ಬೇರೆ ಬೇರೆ ಪದ, ಅದೇ ಪದ ಉಪಯೋಗಿಸಿದ್ರೆ ಏನಾಗುತ್ತೆ ಮತ್ತೆ ಮತ್ತೆ ಅಂತ ಹೇಳಿ ಇನ್ನೊಂದು ಪದ ಕೊಡ್ತಾರೆ ಅಷ್ಟೇ. ಕಾರಕ ವ್ರಾತಶ್ಚೈವ ಸಾಕ್ಷಾತ್ ಪ್ರಯತ್ನಾಧಿಷ್ಠೇಯತೆಯ ಶರೀರಾದಿವದೇವ ಕರ್ತೃತ್ವೋಪಯೋಗಿನ ಉಪಯೋಗಿತ ತರಿಹಿ ತದುಪಾದಾನ ಹಾನ ನಿಮಿತ್ತ ಉತ್ಪತ್ತಿ ಮರಣೇ ಚ ಪಶುಪತೇ ಹೇಶ್ಯಾತಾಂ. ಅದು ಶರೀರ ಅಂತ ಇದ್ರೆ, ಕಾರಕ ಗ್ರಾಮ ಅಂತ ಇದ್ರೆ, ತದುಪಾದಾನ ಹಾನಿ ಆಮೇಲೆ ನಿಮಿತ್ತ ಉತ್ಪತ್ತಿ ಮರಣ, ಉಪಾದಾನ ಹಾನ ಮತ್ತು ಅದಕ್ಕೆ ನಿಮಿತ್ತವಾದ ಉತ್ಪತ್ತಿ, ಅದಕ್ಕೆ ನಿಮಿತ್ತವಾದ ಮರಣ. ಹುಟ್ಟಿದ ಮೇಲೆ ಏನಾಗಬೇಕಾದ್ರೂ ಸಾಯ್ಬೇಕು, ಇಂದ್ರಿಯಗಳು ಅಂದಮೇಲೆ ದೇಹ ಬೇಕು, ದೇಹ ಆದ್ಮೇಲೆ ಹುಟ್ಟಬೇಕು, ಹುಟ್ಟಿದ ಮೇಲೆ ರೋಗಾದಿಗಳು ಬರಬೇಕು, ಕೊನೆಗೆ ಸಾಯ್ಬೇಕು. ಸೊ ದೇಹ ಒಪ್ಕೊಂಡು ಎಷ್ಟು ಸಮಸ್ಯೆ ಬಂತಲ್ಲ ನೋಡಿದ್ರ, ದೇಹ ಒಪ್ಕೊಳ್ಳೋದ್ರೊಂದು ಸಮಸ್ಯೆ, ಒಪ್ಕೊಂಡ್ರೊಂದು ಸಮಸ್ಯೆ, ಅದಕ್ಕೋಸ್ಕರ ಸಾಧ್ಯ ಇಲ್ಲ. ಸಾಕ್ಷಾತ್ ಪ್ರಯತ್ನಾಧಿಷ್ಠೇಯ ಶರೀರ ಉಪಾದಾನ ಹಾನಸಿಯೋ ತದ್ದರ್ಶನ, ಶರೀರ ಉಪಾದಾನ ಹಾನ ನಮಗೆ ಕಣ್ಣು ಕಾಣ್ತಾ ಇದೆ. ತಥಾಚ ಸುಖ ದುಃಖ ಭೋಗ ಪ್ರಾಪ್ತಿ ಸ್ಯಾತ್, ತತಶ್ಚರ ಕರ್ತೃತ್ವ ವಿಧಿ ಭಾವ. ಆ ರುದ್ರ ಏನ್ ದೋಷ ಬರುತ್ತಾಗ ಸುಖ ದುಃಖ ಪ್ರಾಪ್ತಿ ಬರಬೇಕು. ನಮ್ಮ ದೇಹ ಇದೆ, ಒಳ್ಳೆ ಕೆಲಸ ಮಾಡ್ತೀವಿ ಸುಖ ಆಯ್ತು, ಕೆಟ್ಟ ಕೆಲಸ ಮಾಡಿದ್ರೆ ದುಃಖ ಆಯ್ತು, ಅವ್ರಿಗೆ ಹಾಗಾಗಬೇಕಾಗತ್ತೆ. ಓಂ ಅಂತವತ್ವಂ ಅಸರ್ವಜ್ಞತಾಚ, ಕೊನೇ ದೋಷ ಅಂತವತ್ವಂ ಅಸರ್ವಜ್ಞತಾಚ. ಅಂತವತ್ವಂ ಅಂತವಂತ ಇಮೇ ದೇಹಾಹ, ಆ ದೇಹ ಬಂದ್ಮೇಲೆ ಸಾಯಲೇಬೇಕದು, ಒಂದು ದೋಷ. ಅಸರ್ವಜ್ಞತಾಚ, ನಮಗೆಲ್ಲ ದೇಹ ಇದೆ, ದೇಹ ನಾಶ ಇದೆ, ಸರ್ವಜ್ಞತ ಕೂಡ ಇಲ್ಲ. ಸೊ ರುದ್ರದೇವರಿಗೆ ಏನ್ ದೋಷ ಬಂತಾಗ ಸರ್ವಜ್ಞತ ಹೊರಟೋಯ್ತು, ಅಸಜ್ಞಾತ ದೋಷ ಬಂತು. ದೇಹವತ್ವೇ ಅಂತವತ್ವಂ ಅನ್ಯಥಾ ಜ್ಞಾನಾಭಾವ, ಇಲ್ಲ ದೇಹ ಇಲ್ಲ ಅಂತ ಕೇಳಿದ್ರೆ ಆ ದೇಹ ಇಲ್ಲ ಜ್ಞಾನನೂ ಇಲ್ಲ, ಆಗಿದ್ರೆ ದೇಹ ಇರಲಿಕ್ಕೆ ಜ್ಞಾನ ಬೇಕಲ್ಲ, ಜ್ಞಾನ ಇರಲಿ ದೇಹ ಬೇಕು, ಆದ್ರೆ ಜ್ಞಾನನೂ ಇಲ್ಲ. ಶರೀರ ಡೈವಹಿ ಜ್ಞಾನೋತ್ಪತ್ತಿ ದೃಷ್ಟ, ಶರೀರ ಇದ್ಮೇಲೆ ಜ್ಞಾನ ಬರಬೇಕು, ಶರೀರ ಇಲ್ಲ ಅಂತ ಹೇಳಿದ್ರೆ ಜ್ಞಾನನೇ ಇಲ್ಲ. ವಿಷ್ಣು ಇವತ್ತು ಸಾಧನ ದೇಹ ದೇವರು ಯಾತು ಕೊಟ್ಟಿರೋದು ನಮಗೆ ಜ್ಞಾನ ಸಂಪಾದನೆ ಮಾಡಲಿ ಅಂತ ಹೇಳಿ. ಸೊ ದೇಹಕ್ಕೂ ಜ್ಞಾನಕ್ಕೂ ಸಂಬಂಧ ಇದೆ, ದೇಹ ಇಲ್ಲದ ಹೋದ್ರೆ ಏನಿಲ್ಲ ಜ್ಞಾನ ಇಲ್ಲ. ರುದ್ರೆ ದೇಹ ಇಲ್ಲ ಅಂತ ಹೇಳಿದ್ರೆ ಅಂತವತ್ತು ಒಂದು ದೋಷ, ಇಲ್ಲ ಜ್ಞಾನ ಇಲ್ಲ ಅಂತ ಇನ್ನೊಂದು ದೋಷ. ಏವಂ ಹಿ ಜ್ಞಾನೋತ್ಪತ್ತಿಯಲ್ಲಿ ದೃಷ್ಟ ವಿಷ್ಣೋಸ್ತು ಶ್ರುತ್ಯೈವ ವಿರೋಧ ಪರಿಹೃತ. ಒಂದಿಷ್ಟೆಲ್ಲ ಕೊನೆ ನೋಟು, ಇದೆಲ್ಲ ಪ್ರಶ್ನೆ ದೇವರಿಗೆ ಹಾಕಿ ಬರಲ್ಲ, ವಿಷ್ಣುವಿಗೆ ಹಾಕಿ ಬರಲ್ಲ, ಈಗ ಸೇಮ್ ಕೇಸ್ ಹಾಕ್ಲಕ್ ಬರಲ್ಲ ಅಂದ್ರೆ ಎಲ್ಲದಕ್ಕೂ ಶ್ರುತಿ ಉತ್ತರ ಕೊಡ್ತಾ ಇದೆ. ದೇಹ ಇದೆ ಅದು ಅಪ್ರಾಕೃತ, ಇಂದ್ರಿಯ ಇದೆ ಅಪ್ರಾಕೃತ, ಅವನೊಬ್ಬ ಸ್ವತಂತ್ರನಾಗಿದ್ದಾನೆ, ಇನ್ನೊಂದಕ್ಕೆ ಅವಕಾಶ ಕೊಡ್ತಾನೆ, ಅವನು ಯಾವ ಯಾರು ಅವನ ಸಹಾಯ ಮಾಡಬೇಕಾಗಿಲ್ಲ, ಇದೆಲ್ಲ ಬಂದ್ಬಿಟ್ಟಿದೆ ಈಗಾಗಲೇ. ಶ್ರುತಿ ನಮ್ಮ ಶ್ರುತಿ ಪ್ರಾಪ್ತವಾದ ಸಿದ್ಧಾಂತವಾದ್ರಿಂದ ಆನ್ಸರ್ ಇದೆ. ಹಿಂದಕ್ಕೆ ಅವ್ರು ಏನ್ ಹೇಳಿದ, ಇಬ್ಬರು ಮನೆ ಅಂತ ಹೇಳಿ, ಇದು ಸೈಟ್ ನಂದು, ನಂದು ಗಲಾಟೆ ಮಾಡಿದ್ರು, ಇಬ್ರು ನಂದು ಅಂತ ಹೇಳಿದ್ ಏನ್ ಮಾಡಿದ್ರು, ಅರ್ಧರ್ಧ ತಗೊಂಡ್ರಿ ಅಂತ ಬಿಡೋದಿಲ್ಲ, ಗಲಾಟೆ ಅರ್ಧರ್ಧ ತಗೊಂಡ್ರಿ ಅಂತ ಹೇಳೋಕೆ ಹೋಗೋದಿಲ್ಲ. ಆಧಾರ ತೋರಿಸು ಅಂತ ಕೇಳಿದ, ಇವ್ರು ಕರೆಕ್ಟ್ ಆಗಿ ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸಿದ, ಅವನೇನು ತೋರಿಸ್ತಾ ಇಲ್ಲ, ಅವಾಗೇನಾಯ್ತು ಆಟೋಮೆಟಿಕಲಿ ಅವ್ನ ಕೇಸ್ ಬಿದ್ದೋಯ್ತು. ಪಾಪ ಅಷ್ಟೆಲ್ಲ ಕೇಳಿದ ಅರ್ಧ ಕೊಟ್ಬೇಡ ಅಂತ ಹೇಳ್ತಾರೆ ಯಾರು, ಏನಂತಾರೆ ಅದು ಅಲ್ಲೇ ಅಲ್ಲ ಸೈಟ್ ಹೌದು, ಇವನ್ ಸೈಟ್ ಹೌದು, ಅವ್ನು ಹೇಳಿದ ಇಬ್ರು ಹೇಳಿದ್ ಕರೆಕ್ಟ್, ಬಟ್ ಡಾಕ್ಯುಮೆಂಟ್ ಕೊಟ್ಟರೆ ಡಾಕ್ಯುಮೆಂಟ್ ಕೊಡ್ಲಿಲ್ಲ. ಇವನು ನಮಗೇನಿದೆ ಆಧಾರ ಇದೆ, ಬೇಕಾದಷ್ಟು ಆಧಾರ ಇದೆ, ದೇಹ ಇದೆಯೋ ಆಧಾರ ಇದೆ, ಯಾಕೆ ವಿಷ್ಣುರೂಪ ನೋಡಿದ ಮೇಲೆ ದೇಹದ ಬಗ್ಗೆ ಗೊತ್ತಾಯಿತು, ಮತ್ತೆ ದೋಷ ಬರುತ್ತೋ ಅಂತ ಕೇಳಿ ಅಪ್ರಾಕೃತ ದೋಷ ಬರಲಿಲ್ಲ, ನಿಮಗೆ ಯಾವ ಉತ್ತರಣೂ ಗೊತ್ತಿಲ್ಲ. ಆದ್ದರಿಂದ ಊಹಾಪೋಹದ ಸಿದ್ಧಾಂತಗಳು ಬೇರೆ, ಅದು ಫರ್ಮ್ ಆಗಿರೋ ಸಿದ್ಧಾಂತಗಳು ಬೇರೆ. ಆಧಾರ ಇದ್ದಾಗ ಸಿದ್ಧಾಂತ ಉಳಿಯುತ್ತೆ, ಆಧಾರ ಇಲ್ಲದ ಸಿದ್ಧಾಂತ ಉಳಿಯೋದಿಲ್ಲ. ಆದ್ದರಿಂದ ನಮ್ಮ ಸಿದ್ಧಾಂತಕ್ಕೆ ಯಾವ ದೋಷಗಳು ಇಲ್ಲ. ವಾ ಯದಾತ್ಮಕೋ ಭಗವಾನ್ ತದಾತ್ಮಿಕಿ ವ್ಯಕ್ತಿ, ಕಿಮಾತ್ಮಕೋ ಭಗವಾನ್ ಜ್ಞಾನಾತ್ಮಕ ಐಶ್ವರ್ಯಾತ್ಮಕ ಶಕ್ತ್ಯಾತ್ಮಕ. ನಮ್ಮದು ಕೆಲವು ಉತ್ತರ ಇದು. ಪರಮಾತ್ಮ ಜ್ಞಾನ ಸ್ವರೂಪ, ಐಶ್ವರ್ಯ ಸ್ವರೂಪ, ಶಕ್ತಿ ಸ್ವರೂಪ ಅಂತೇಳಿ ಹೇಳಿದ ಮೇಲೆ ಸ್ವರೂಪದ ಗುಣ ಒಪ್ಪಿಕೊಂಡಿದ್ದೇವೆ, ಅವರಿಗೆ ಅದು ಗೊತ್ತೇ ಇಲ್ಲ. ಇದಿ ಬುದ್ಧಿ ಮನೋ ಅಂಗ ಪ್ರತ್ಯಂಗವತ್ತಾಂ ಭಗವತೋ ಲಕ್ಷಯಾಮಹೇ. ದೇವರಿ ಬುದ್ಧಿ ಇದೆ, ಮನಸ್ಸಿದೆ, ಅಂಗ ಇದೆ, ಪ್ರತ್ಯಂಗ ಇದೆ, ಬೇಕಾದಷ್ಟು ಒಪ್ತೇವೆ ನಾವು. ಯಾಕೆ ಬುದ್ಧಿಮಾನ್ ಮನೋವಾನ್ ಅಂಗ ಪ್ರತ್ಯಂಗವಾನ್ ಸ್ಥಿತಿ, ಅದಕ್ಕೆ ದೇವರು ಬುದ್ಧಿಮಾನ್ ಮನೋವಾನ್ ಅಂಗ ಪ್ರತ್ಯಂಗವಾನ್. ದೇವರಿಗೆ ಬುದ್ಧಿ ಇದೆ, ಮನಸ್ಸಿದೆ, ಅಂಗಗಳಿವೆ, ಪ್ರತ್ಯಂಗಗಳಿವೆ, ಕೈ ಅಂಗ, ಬೆರಳುಗಳು ಪ್ರತ್ಯಂಗಗಳು, ಗೊತ್ತಾಯ್ತಾ? ದೇಹ ಅಂಗಿ, ಕೈ ಅಂಗ, ಅದಕ್ಕೆ ಮತ್ತೆ ಬೆರಳುಗಳು, ಅದಕ್ಕೆ ಬಡಿಸ್ತಾನೆ ಇಲ್ಲಿ ಇಲ್ಲಿ ಬೇರೆ ಇಲ್ಲಿ ಬೇರೆ, ಮತ್ತೆ ಮತ್ತೆ ಉಗುರು, ಇವೆಲ್ಲ ಪ್ರತ್ಯಂಗಗಳು, ಡಿವಿಜನ್ ಸಬ್ ಡಿವಿಜನ್ ಅಂತೀವಲ್ಲ ಹಾಗೆ. ದೇವ್ ವಿಷ್ಣು ಎಲ್ಲ ಇದೆ, ಬಟ್ ಏನು ಸ್ವಾಗತ ಭೇದ ವರ್ಜಿತ. ಇಷ್ಟಾದ್ರೂ ಕೂಡ ಏನಾಗಿದ್ದಾನೆ, ಭೇದನೇ ಇಲ್ಲ. ಈ ಕಾನ್ಸೆಪ್ಟ್ ಗೊತ್ತಿಲ್ಲ, ಉತ್ತರಣೂ ಗೊತ್ತಿಲ್ಲ. ಆದ್ರಿಂದ ಅವರಿಗೆ ಯಾವ ಪಶುಪತಿ ಪಥ ಹೊರಟೋಯ್ತು. ಸದ್ದೇಹ ಸುಖಗಂಧಶ್ಚ ಜ್ಞಾನಭಾಹ ಸತ್ಪರಾಕ್ರಮ ಜ್ಞಾನಜ್ಞಾನ ಸುಖ ಸುಖ ಸ ವಿಷ್ಣು ಪರಮೋಕ್ಷರ ಇತ್ಯಾದಿ ಕಯ. ದೇವರಿಗೆ ಸದ್ದೇಹ, ನಮ್ಮಂತ ದೇಹ ಇಲ್ಲ, ಎಂತ ದೇಹ ಇದೆ? ಸದ್ದೇಹ ಜ್ಞಾನಾನಂದಮಯ ದೇಹ. ಸುಖಗಂಧ, ಪರಮಾತ್ಮದಲ್ಲಿ ವಾಸನೆ ಇದೆ ಅನ್ನೋದ್ರೆ ಇದೆ ಸುಖಗಂಧ. ಮನುಷ್ಯನ ಆಚೆ ಸ್ನಾನ ಮಾಡೋದಿಲ್ಲ ಅಂತ ತಿಳ್ಕೊಳ್ಳಿ, ವಾಸನೆ ಹತ್ರ ಬಂದ್ರೆ ವಾಸನೆ ಬರ್ತಿರುತ್ತೆ. ದೇವ್ರು ಯಾವಾಗಲೂ ಸುಖಗಂಧ, ನಿರ್ಮಲವಾದ ಗಂಧ. ಜ್ಞಾನಭಾಹ, ಜ್ಞಾನ ಪ್ರಕಾಶ ದೇವರದು. ಸತ್ಪರಾಕ್ರಮ, ವಿಷ್ಣು ಸಹಸ್ರನಾಮ, ಸತ್ಯಧರ್ಮ, ತ್ರಿವಿಕ್ರಮ, ಸತ್ಪರಾಕ್ರಮ ಎಲ್ಲ ಬಂದಿದೆ. ಸತ್ಪರಾಕ್ರಮ, ಪರಮಾತ್ಮ ಉತ್ತಮ ಪರಾಕ್ರಮ, ಸಿಂಹದಂತೆ ಪರಾಕ್ರಮ ಅಲ್ಲ. ಸಿಂಹ ದೇಹ ಇರೋವರೆಗೂ ಅಷ್ಟೇ, ಆಮೇಲೆ ಏನು ಮಾಡಕ್ ಬರೋದಿಲ್ಲ. ಪಂಜರದಲ್ಲಿ ಹಾಕಿದ್ರೆ ಮುಗಿತು ಸಿಂಹದ ಗತಿ, ಪಂಜರ ಹೊಡಿಲಕ್ಕೆ ಹೋದ್ರೂ ಗತಿ. ದೇವರದೇನೆ ಸತ್ಪರಾಕ್ರಮ. ಜ್ಞಾನಜ್ಞಾನ, ಜ್ಞಾನಕ್ಕೆ ಜ್ಞಾನ. ಸುಖ ಸುಖ, ಸುಖಕ್ಕೆ ಸುಖ. ಸ ವಿಷ್ಣು ಪರಮೋಕ್ಷರ ಇತಿ ಇತ್ಯಾದಿಕ ಯಾ. ಅಂದ್ರೆ ಶಿವನ ಪಕ್ಷದಲ್ಲಿ ಏನೇನು ದೋಷ ಬಂತು, ವಿಷ್ಣುವಿನ ಪಕ್ಷದಲ್ಲಿ ಯಾವ ದೋಷವೂ ಬರೋದಿಲ್ಲ. ಅಂತಾನೆ ಪತ್ಯುರ ಅಸಾಮಂಜಸ್ಯ ಸ್ಯಾತ್ ವಿಷ್ಣೋ ಸಾಮಂಜಸ್ಯ ಸ್ಯಾತ್. ವಾಪಸ್ ತಗೊಂಡ್ರೆ ಏನಾಯ್ತು ಈಗ? ಸಿಂಪಲ್ ನೋಡಿ, ಪಶುಪತೇ ಅಸಾಮಂಜಸ್ಯ ಸ್ಯಾತ್, ಲಕ್ಷ್ಮೀಪತೇಹೇ ಸಾಮಂಜಸ್ಯ. ಲಕ್ಷ್ಮೀಪತಿಗೆ ಒಂದು ದೋಷವೂ ಇಲ್ಲ, ಪಶುಪತಿಗೆ ಎಲ್ಲ ದೋಷ ಬಂತು. ಈ ಪಶುಪತ್ಯದ ಕಾರಣ ಇಷ್ಟ ಆಯ್ತು. ನಾಳೆ ಇನ್ನು ಹೇಳೋದು ತುಂಬಾ ಇದೆ ಅದರಲ್ಲಿ, ನಾಳೆ ಅದನ್ನ ನೋಡೋಣ. ಅಯ್ಯೋ ಅದೆಲ್ಲ ಹೇಳಿದ್ರೆ ಮುಗಿತಲ್ಲ ಕತೆ, ಉತ್ತರ ಕಥೆನೇ ಮುಗಿತಾರೆ. ಶ್ರೇಷ್ಠರು ದೊಡ್ಡವರಾಗಿಬಿಡ್ತಾರಾಗ. ಮುಂದಾದ್ಮೇಲೆ ಇನ್ನೊಂದು ಪ್ರಮೋಷನ್ ಬಾಕಿ ಇದೆ ಅಂದ್ರೆ ಅದು ಬೇರೆ ಸೀನಿಯರ್ ಆಫೀಸರ್ ಇದ್ದಾನೆ ಅಂತ ಆಯ್ತಲ್ಲ, ಅದಿಲ್ಲ. ಮಾಡ್ತಾರೆ, ಏನಿಟ್ಟಿರ್ತಾರೆ, ಏನಿಟ್ಟಿರ್ತಾರೆ? ನಂದಿನ. ನಾವ್ ಹೇಗೆ ವಾಯುದೇವರಿಗೆ ಸ್ಥಾನ ಕೊಡ್ತೀವೋ ನಂದೀಶ್ವರನ ಕೊಡ್ತಾರ ಅವರು. ಮುಖ್ಯ ಎಲ್ಲಾದ್ರೂ ದೇವರೆದ್ರೆ ಪ್ರಾಣದೇವರು ಹೇಗಿರ್ಬೇಕು, ನಂದೀಶ್ವರ ಹೇಗಿರ್ಬೇಕು. ಅವ್ರು ವಾಹನ, ಅದು ವಾಹನ, ರುದ್ರದೇವರ ವಾಹನ. ನಮ್ಗೆ ಗರುಡ ವಾಹನ ಅಂತ ಹೇಳಂಗೆ ರುದ್ರದೇವರ ವಾಹನ ನಂದಿ. ಆದ್ರಿಂದ ವಾಹನ ಸಮೇತ ಪೂಜೆ ಮಾಡೋದು ಒಂದು ಪದ್ಧತಿ ಇದೆ. ಯಾವುದೇ ಒಂದು ವಾಹನ ಬಂದ್ರೆ ವೆಹಿಕಲ್ ನೋಡಿ ಗುರುತಿಡಿತಾರಲ್ಲ ಆ ತರಹ ನಂದೀಶ್ವರ. ಯಾರೋ ಇರ್ತದೆ ದೊಡ್ಡ ಕಾರು, ರೆಡ್ ಗಲೇಟ್ ಕಾರು, ಯಾರು ಮಿನಿಸ್ಟರ್ ಬಂದಿದ್ದಾರೆ ಅಂತ ಅರ್ಥ. ಕಾರ್ ನೋಡಿದ ತಕ್ಷಣ ಏನ್ ಮಾಡ್ತಾರೆ, ಮನೆ ಮುಂದೆ ನಿಂತಿದ್ರೆ ಯಾರೋ ಬಂದಿದ್ದಾರೆ ಯಾರೋ ಅಂತ ಐಡೆಂಟಿಫೈ ಮಾಡಕ್ ಟ್ರೈ ಮಾಡ್ತಾರೆ. ಅದು ವಾಹನ ನೋಡಿದ ತಕ್ಷಣ ನಾವು ಗುಡಿಯೊಳಗೆ ಹೋಗೋದಿಲ್ಲ, ನಂದಿ ಮುಂದಿರ್ತಾನೆ ಶಿವನಿಗೆ, ತಕ್ಷಣ ಶಿವನ ದೇವಸ್ಥಾನ. ಗರುಡಗಂಬ ಇರ್ತದೆ, ತಕ್ಷಣ ವಿಷ್ಣು ದೇವಸ್ಥಾನ. ಕಾರ್ಯ ಹೇಳ್ತೇವಲ್ಲ ಹಾಗೆ. ಯಾವ್ದಕ್ಕೆ ಯಾಕೆ ಬಾಯ ಅಂತ ಹೇಳಿದ್ರಲ್ಲಿ, ಪಾಯಸಿ ಯಾವಾಗ ಬಂದ್ಬಿಡುತ್ತೋ. ಈ ದೋಷಗಳು ಎರಡು ರೀತಿ, ಸಮಗ್ರ ಎಲ್ಲಾ ದೋಷ ಹೇಳೋದು ಒಂದು ಕ್ರಮ, ಮುಖ್ಯ ದೋಷ ಹೇಳೋದು ಒಂದು ಕ್ರಮ. ಈ ದೋಷ ಕ್ರಮ ದೇಹ ಒಪ್ಪಿಕೊಂಡ ತಕ್ಷಣನೇ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಈಗ ದೋಷ ಎಲ್ಲಿಂದ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಇದ್ದೇ ಇದೆ ಅಲ್ಲ, ಬೇಸಿಕ್ ಅದಾಗಲಿಲ್ಲ. ಯಾಕಂದ್ರೆ ಇಷ್ಟು ಡಿಸ್ಕಸ್ ಮಾಡ್ತಾ ಬಂದಿದೆ ಈಗಾಗ್ಲೇನೆ, ಇಷ್ಟೆಲ್ಲ ಬಂದಿರೋದ್ರಿಂದ ಈಗ ಯಾವ್ದು ಒಪ್ಪಿದ್ರೆ ಸಾಕು ನಮಗೀಗ? ನಮಗೆಲ್ಲ ಇದು ಬೌದ್ಧರ ಸಿದ್ಧಾಂತ ಹೇಳ್ಬೇಕಾದ್ರೆ ಅದು ಇಷ್ಟಪ್ಪ ಪುಸ್ತಕ ಇದೆ ಅವರು ಬೌದ್ಧರದೆಲ್ಲ, ಎಲ್ಲ ಕಣ್ಣು ನಾಲ್ಕು ಸೂತ್ರ ಹೇಳ್ಬಿಟ್ರು ಅಷ್ಟೇನೆ. ಯಾವ್ದು ಬೇಸಿಕ್ ಅಟ್ಯಾಕ್ ಮಾಡಿದ್ರು, ಇಲ್ಲೇನ್ ಮಾಡ್ತಿದ್ದಾರೆ ಈಗ? ಬೇಸಿಕ್ ಅಟ್ಯಾಕ್ ಮಾಡಿ ಆಯ್ತು ಈಗಾಗಲೇ, ಸಮುದಾಯದ ಎಲ್ಲ ಬಂದೋಯ್ತು ಉತ್ತರ. ಈಗ ಅದೆಲ್ಲ ಕಾಮನ್ ಏರರ್ಸ್, ಮತ್ತೆ ಇದು ನೆನಪಿರಬೇಕು. ಮುಂದೆ ಹೋಗ್ತಾ ಹೋದಂತೆ ಹಿಂದಿನ ಸಿದ್ಧಾಂತ ದೋಷ ಎಲ್ಲ ಅಪ್ಲಿಕಬಲ್ ಅಂತ ಅರ್ಥ. ಹಿಂದೆ ಏನೇನು ಹೇಳಿದ್ದಾರಲ್ಲ ಅದಿಷ್ಟು ಅಪ್ಲಿಕಬಲ್. ಅಡಿಷನಲ್ ದೋಷ ಇದೆ, ಎಕ್ಸ್ಟ್ರಾ ದೋಷಗಳು ಹೇಳ್ತಿದ್ದಾರೆ ಅಷ್ಟೇ ಹೊರತು ಒಂದಲ್ಲ. ಅನೇಕ ಮತ ಖಂಡನೆ ಮಾಡಬೇಕಾದ್ರೆ ಎಲ್ಲ ಮತ ಕಾಮನ್ನ ದೋಷ ಹೇಳಿದ ಮೇಲೆ ಸ್ಪೆಷಲ್ ದೋಷ ಒಂದೇ ಹೇಳಿಬಿಟ್ರೆ ಕಾಮನ್ ದೋಷದ ಜೊತೆಗೆ ಅದಿದೆ ಅಂತ ಅರ್ಥ. ಅದು ಬಿಟ್ಟು ನೋಡಬಾರ್ದು. ಎಲ್ಲ ಮತಕ್ಕೂ ಒಂದ್ ಮಾತು ದೋಷ ಹೇಳಿಬಿಟ್ರೆ ಈಗಾಗಲೇ ಯಾವ ದೋಷ ಹೇಳಿದ್ದಾರೆ? ಕಾಮನ್ ದೋಷ, ಪ್ರಮಾಣ ಇಲ್ಲ, ಪ್ರಮಾಣ ವಿರೋಧ, ಕಾಮನ್ ದೋಷಗಳು. ಪ್ರಮಾಣ ತೋರಿಸಿಲ್ಲ ಅಂದಮೇಲೆ ಎಷ್ಟು ಹೇಳಿದ್ರು ಕೂಡ ಅದು ಗಾನ್. ಪ್ರಮಾಣ ವಿರುದ್ಧ ಆದ್ರೂ ಜ್ಞಾನ್. ಎಲ್ಲರಿಗೂ ಉತ್ತರ ಇದ್ದೇ ಇದೆ. ಈಗ ಜೊತೆ ಒಂದೊಂದೇ ಹೇಳ್ತಾ ಬರ್ತಾರೆ. ಬೇರೆ ಸ್ಪೆಸಿಫಿಕ್ ದೋಷ ಹೇಳ್ಬಿಟ್ರೆ ಏನಾಗುತ್ತಾಗ ಈರುಳ್ಳಿ ಪ್ರತ್ಯೇಕ ಕಾರಣ ಕೊಡಬೇಕಾಗಿಲ್ಲ. ಅದು ಹಾಗಿದೆ ಹೀಗಿದೆ ವಾಸನೆ ನಿಷಿದ್ಧ ಒಂದು ಮಾತು ಹೇಳಿದ್ರೆ ಮುಗಿದು ಹೋಗ್ತಾರೆ. ನೋಡಿ ಸ್ವಲ್ಪ ಕೆಂಪಿದೆ ಪರವಾಗಿಲ್ಲ ಅಂತ ಕೇಳೋದು. ಚಕ್ರ ಕಾಣುತ್ತಲ್ಲ ಅದು ಬೇರೆ. ಗೋಪಿಚಂದ್ರ ಕಟ್ಟು ಚಕ್ರ ಕಾಣುತ್ತೆ. ಈರುಳ್ಳಿ ಭಾರಿ ಶ್ರೇಷ್ಠ, ಒಳ್ಳೆ ಚಕ್ರಾಕಾರ ಇರೋದ್ರಿಂದ ಅದಕ್ಕೆಲ್ಲ ಖಂಡನೆ ಆಮೇಲೆ ಮಾಡಬಹುದು. ಫಸ್ಟ್ ನಿಷಿದ್ಧ ಪಲಾಂಡು ಭಟ್ಟೆ ಒಂದು ಹಾಕಿ ಕೊಟ್ಟರೆ ಮುಗಿದೋಯ್ತು. ಅದು ಖಂಡನೆಯಲ್ಲಿ ಇದನ್ನು ಹೇಳಿದ್ದು ಯಾತಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ ಎಲ್ಲ ದೋಷ ಎಲ್ಲ ಮತಕ್ಕೂ ಬರುತ್ತೆ. ಎಲ್ಲ ಮತಕ್ಕೆ ಒಂದೇ ದೋಷ ಒಂದೊಂದು ಯಾತಕ್ಕೆ ಹೇಳ್ತಾರೆ ಅಂದ್ರೆ ಆಯಾ ಮತ ಉಳ್ಕೊಂಡಿರೋದು ಯಾವ್ದು ಅದನ್ನ ಮಾತ್ರ ಹೇಳ್ಬಿಡ್ತಾರೆ ಅಷ್ಟೇ. ಉಳಿದ್ ಹೇಳೋದಿಲ್ಲ. ಒಟ್ಟಾಗಿ ತಗೊಂಡ್ಬಿಟ್ರೆ ಎಲ್ಲ ಮತಕ್ಕೆ ಎಲ್ಲ ದೋಷ ಬರುತ್ತೆ. ಬಹುದೋಷ ಹೆರಂತ ಅಶ್ಚ ಬುದ್ಧಯೋ ಅವ್ಯವಸಾಯಿನ, ಕಾಮನ್ ದೋಷಗಳವೆಲ್ಲ. ದಿತಿರ್ವಾಚ ವಸಂ ಭಗವತಾ ಸಾಕ್ಷಾತ್ ಸುರಾ ಜನ್ಮಾದ್ಯಶ್ಚ ಯಥೋನ್ವಯಾದಿತರತಶ್ಚಾರ್ಥೇಶ್ವ.